ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் ரிஷக்ரீவச்சுதம் சாபான் மணிக்ரீவ விமோசனம் ஸ்வநாம க்ரஹணாதேவா நிலஸ்த க்ரஹ விக்ரஹம் விருந்தாவன கதம் வந்தே ப்ரஹ்ம ருத்ரேந்திர வந்திதம் ஸ்வாந்த ஸ்தானந்த ஷய்யாய பூர்ண ஜ்ஞான ரஸாநசே உத்துங்க வாக்தரங்காய மத்வ துக்தாப்தயே நம. குருமகில குணஜம் சத்குணைகாதிவாசம் ஷமதம பரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்ய நிர்தூத கஷ்டம் ஹயமுகபத நிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்ய தர்மரதாய ச பஜதாம் கல்பவ்ருக்ஷாய நமதாம் காமதேனவே. நீலாகராட்சிதானந்த லீலா கோபால பாலிதான் வித்யாபயோநிதீன் வந்தே ப்ரஹ்ம வித்யா குருன் மம. ब्रह्मचर्य हरिप्रीति सुविद्या वादशारिणः इष्टदान कष्टहत्रोन्नः विद्यामान्यान् मुनीन् नमः. वाजराज पदद्वन्द्व वारिजासक्त मानसान् विश्वप्रिय गुरुन् वन्दे मन्दोहम् देवि शुद्धये. सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ. चिन्तामणिम् सुभक्तानाम् कल्पवृक्षम् च कामदम् ஸ்வாமினம் த்வாம் ரகு பிரேமதீர்த்தம் வந்தேஹ்யபீஷ்டதம். அஜ்ஞானதிமிரச்சேதம் புத்தி சம்பத்பதாயகம் விஜ்ஞான விமரம் சாந்தம் விஜயாக்ய குரும் பஜே. ஸ்ரீ குருப்யோ நம. ஹரி ஓம். முந்தே தியானத குறித்து பிம்பமூர்த்தி அவன தியானோபாசன லட்சண பிம்பமூர்த்தியன்ன மனசினி நிலுவந்த உபாய அது யாவது அதை சென்னாக தெரிசிக்கொடுத்தா. தியானவே மாடு மனவே தியானங்கதனாகி தானவாரிய நகவனு விடிது சுந்தரான பரியந்த. மாத்து நோடி, தியானவ மாடு மனவே தியானங்கதனாகி தியானதல்லிதுக்கொண்டு தியான மாடு ஒன்று தியானங்கதனாகி தியானவ மாடு அல்ல தியானவ மாடு மனவே அந்தாயிற்று. தியானதொழக தியானம் மாடுவதேனோ அந்த அர்த்த தியானங்கதனாகி அந்த தியானதொழக இதுக்கொண்டு தியான அந்த தியான சப்த வச்சனாத பகவந்தன அதீனனாகி அந்த ரகசியம் ஹேக்கொடுத்தார். ஈ ஒந்து மாத்தின சப்த பாகவதத்து தப தப அந்த எருடு சப்த பந்தல்ல அதர் அர்த்த இல்ல ஹேத்தா இருந்தார். தப அந்த தபஸ்ஸு மாடு அந்த ஒன்று அர்த்த. இன்னொந்து தப அந்த தபோ நாமகனாத தபோ ரூபியாத பகவந்தன குணகன சிந்தனை மாடிதே தபஸ்ஸு மூடுத்தே. அதே தியானவனு மாடி மாடு மனவே தியானங்கதனாகி அந்த ஆ பகவந்தன சரணாகதனாகி நீனே நின்ன சிந்தனை கொடபேக்கு ஹரியே பேரே கடை பிடிசபேக்கப்பா அந்த ஏகப்பிரகார சிந்தனை மடத்த. ஹேகே தானவாரிய நகவனு விடிது தியானம் மாடபேக்கு அந்த ஹேடிதரு. தியானம் மாடபேக்கு அந்த சுரு மாடிது கூடலே நம்மவரு இருக்காரல்ல நம்ம பாட பேக்காதவரு யாரு தத்துவாபிமானி தைத்தியரு சும்மன விடுத்தாரா அவரு ஹொரகு இருத்தார ஒழகு இருத்தார ஒழகு இருத்தார சாக்கப்பா இவத்து அந்த அனுஸ்தா இருத்தார். ஏன் மாடலிக்கு ஹோதரு சாக்கு சாக்கு தேவரது மாத்திர. ಇನ್ನ ಹೊರಗೆ ಮನುಷ್ಯರಲ್ಲಿ ಕೂತು ಬಿಡ್ತಾರೆ. ಅಷ್ಟೂ ನಾವು ಕೇಳಿಲ್ಲ ಮಾತು ಹೊರಗಿಂದ ಉಪದೇಶ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಸಾಕು ಇನ್ನ ನೀ ಇನ್ನ ವಯಸ್ಸು ಆಗಿಲ್ಲ ಇಷ್ಟ ಆಗಿಲ್ಲ ವಯಸ್ಸಾಗ್ಲಿಕ್ಕೆ ಮುಂಚೆ ಇನ್ನ ವಯಸ್ಸಾಗ್ಲಿಲ್ಲ ವಯಸ್ಸಾದ್ಮೇಲೆ ಮಾಡು ವಯಸ್ಸಾದ್ಮೇಲೆ ಮಾಡ್ಲಿಕ್ಕೆ ಹೋದ್ರೆ ವಯಸ್ಸಾಯ್ತು ಇನ್ಯಾಕೆ ಮಾಡ್ತೇವೆ ಬಿಡ್ಬಿಡು ಅಂತ ಹೌದಲ್ಲ. ಆ ರೀತಿಯಲ್ಲಿ ಒಳಗೆ ಯಾಕಿದೆ ಶಬ್ದ ಹಾಕಿದ್ರು ಅಂದ್ರೆ ದಾಸರು ದಾನವಾರಿಯ ನಖವನ್ನು ಹಿಡಿದು ಭಗವಂತನ ಮೊದಲು ಗುಣಚಿಂತನೆ ಏನು ಮಾಡಬೇಕು ದಾನವಾರಿ ಅಂತ ಭಗವಂತನ ಚಿಂತನೆ ಮಾಡಬೇಕಂತೆ. ಅರ್ಥ ಧ್ಯಾನ ರೂಪಿ ಅಂತ ಭಗವಂತನ ಚಿಂತನೆ ಮಾಡ್ಲಿಕ್ಕೆ ಹೊರಟ ಕೂಡಲೇ ಧ್ಯಾನ ಬರ್ಲಿಕ್ಕೆ ಶುರು ಆಗುತ್ತೆ. ಆದರೆ ಧ್ಯಾನ ಬರ್ಲಿಕ್ಕೆ ಶುರು ಆದಾಗ ಅಡ್ಡಿಯಾಗಿ ಸಪ್ತ ಇಂದ್ರಿಯಾಭಿಮಾನಿ ದೈತ್ಯರು ನಮಗೆ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡುತ್ತಾರೆ. ಏಳು ಇಂದ್ರಿಯಗಳ ಅಭಿಮಾನಿಗಳಾದ ದೈತ್ಯರು. ಏಳು ಇಂದ್ರಿಯಗಳು ಅಂದ್ರೆ ಪಂಚ ಜ್ಞಾನೇಂದ್ರಿಯ, ಮನಸ್ಸು, ಅದರಲ್ಲೇ ಬುದ್ಧಿ ಪ್ರಭೇದ. ಏಳು ಇಂದ್ರಿಯಗಳು, ಐದು ಒಂದು ಆರು, ಆರಲ್ಲಿ ಎರಡು ಭಾಗ ಮಾಡಿದರೆ ಮನಸ್ಸು ಬುದ್ಧಿ ಎಂದು ಸಪರೇಟ್ ಅದು, ಅದಕ್ಕೆ ಏಳು. ಏಳು ಇಂದ್ರಿಯಾಭಿಮಾನಿ ದೈತ್ಯರೆಲ್ಲರೂ ಸೇರಿಕೊಂಡು ಏನು ಮಾಡುತ್ತಾರೆ ಅಂದರೆ ಈ ಜೀವಿಗೆ ಸಾಧನೆ ಆಗದಂತೆ ಹೇಳುತ್ತಾರೆ. ಶತ್ರುಗಳಿಗೂ ಆ ಕಾಟ ಇರಲ್ಲ, ಅಂಥ ಕಾಟ ಕೊಡ್ತಾರೆ. ಆ ಕಾಟವನ್ನು ಕೊಡತಕ್ಕಂಥವರ ಈ ಗೊಂದಲ ತಪ್ಪಿಸಿಕೋಬೇಕಾದರೆ ಒಂದೇ ಒಂದು ಉಪಾಯ ಯಾವುದು ಅಂತ ಹೇಳಿದರೆ, ಕಣ್ಣಿನಲ್ಲಿರುವಂತಹ ಗೋವತ್ಸರೂಪಿ ವಾಯುದೇವರ ಚಿಂತನ, ಆಕಳ ಕರವಿನ ರೂಪದ ವಾಯುದೇವರ ಚಿಂತನ, ಅವರ ಮೂಲಕ ಪ್ರದ್ಯುಮ್ನ ನಾಮಕ ಭಗವಂತ, ಬುದ್ಧಿಯನ್ನು ಸ್ಥಿರವಾಗಿ ನಿಲ್ಲಿಸುವ ಪ್ರದ್ಯುಮ್ನ ನಾಮಕ ಭಗವಂತನ ಚಿಂತನ ನಾವು ಮಾಡುತ್ತಾ ಬಂದರೆ ಅವಾಗ ಏನಾಗುತ್ತೆ, ಸಪ್ತ ಇಂದ್ರಿಯಾಭಿಮಾನಿ ಅಸುರ ಬಾಧ ಇರಲ್ಲ ನಮಗೆ. ಹಾಗಾದರೆ ಆ ಮನಸ್ಸು ಗೋವತ್ಸ್ವರೂಪಿಯಾದ ವಾಯುದೇವರ ಮೂಲಕ ಪ್ರದ್ಯುಮ್ನನ್ನ ಏನಂತ ಚಿಂತನೆ ಮಾಡಬೇಕು? ವಾಯುದೇವರನ್ನ ಗೋವತ್ಸ್ವರೂಪದಲ್ಲಿ ಚಿಂತನೆ ಮಾಡ್ತೇವೆ, ದೇವತೆಗಳನ್ನೆಲ್ಲ ಕಣ್ಣಲ್ಲಿ ನಾನಾ ಸ್ಥಳಗಳಲ್ಲಿ ಚಿಂತನೆ ಮಾಡ್ತೇವೆ. ಅವರ ಮೂಲಕ ಆ ಘೂಟದ ರೂಪದಲ್ಲಿರುವಂತಹ ಹಗ್ಗ ರೂಪದಲ್ಲಿ ಅಂಬರಣೀ ದೇವಿ, ಲಕ್ಷ್ಮೀ ದೇವಿ, ನಂತರ ಘೂಟ ರೂಪದಲ್ಲಿ ದೇವ ಪ್ರದ್ಯುಮ್ನ ಇದ್ದಾನಲ್ಲ, ಆ ಪ್ರದ್ಯುಮ್ನಂತ ಏನನ್ನು ಚಿಂತನೆ ಮಾಡಬೇಕು ಅಂದ್ರೆ ದಾನವಾರಿ ಅಂತ ಚಿಂತನೆ ಮಾಡಿ. ಈ ರಹಸ್ಯಗಳನ್ನ ಒಂದೊಂದು ಒಂದೊಂದು ಶಬ್ದದಲ್ಲಿ ಬಚ್ಚಿಟ್ಟು ಬಚ್ಚಿಟ್ಟು ಹತ್ತಾ ಬರ್ತಾರೆ. ಮೊದಲು ಹೋಗಬೇಕಾಗಿದ್ದು ನಾನಾ ಇಂದ್ರಿಯಗಳ ಚಾಂಚಲ್ಯ, ಮನಸ್ಸು ಬುದ್ಧಿಯ ಚಾಂಚಲ್ಯ, ಅದರ ಮೂಲಕ ಇಂದ್ರಿಯಗಳ ಚಾಂಚಲ್ಯ. ಹಾಗಾದರೆ ಮನಸ್ಸು ಬುದ್ಧಿ ಇಂದ್ರಿಯಗಳ ಚಾಂಚಲ್ಯ ಹೋಗಬೇಕಾದರೆ ಆ ಮನಸ್ಸು ಬುದ್ಧಿ ಇಂದ್ರಿಯಗಳನ್ನ ಬೇರೆ ಕಡೆಗೆ ಅಸುರರ ಮೂಲಕ ಕರ್ಕೊಂಡು ಹೋಗ್ತಾ ಇರೋದು ಯಾರು? ಇವನೇ. ಯಾಕೆ ಕರ್ಕೊಂಡು ಹೋಗ್ತಾ ಇದೀಯಾ? ನಿಂದೇ ಪಾಪ ಕೂತಿದೆ ಅಂತಾನೆ. ಕೊನೆಗೆ ಎಲ್ಲ ಆರೋ ಮಾರ್ಕ್ ಎಲ್ಲಿಗೆ ಬರುತ್ತೆ? ನಂಬುಡಕ್ಕೇ ಬರುತ್ತೆ. ನಿಂದೇ ಪ್ರಾರಬ್ಧ, ಅದಕ್ಕೆ ಹೀಗಾಗ್ತಾ ಇದೆ. ಹಾಗಾದರೆ ಸಾಧನ ಅಂತ ಗೊತ್ತಿದ್ದವನ ತಿಳುವಳಿಕೆ ಎಲ್ಲಿರುತ್ತೆ ಅಂದ್ರೆ, ಹೊರಗೆ ಕಾಣಿಸುವ ಗೊಂಬೆಗಳನ್ನು ಹೊಡೆಯುವುದಲ್ಲ, ನನ್ನ ಬುಡವಾದ ಪ್ರಾರಬ್ಧವನ್ನೇ ಹೊಡಿಬೇಕು ಅಂತ ಹೊರಡುತ್ತಾನೆ. ಗುರಿಯ ಕನ್ಫರ್ಮೇಶನ್, ಸ್ವಾಮಿ ನನಗೆ ನಾನಾ ತೊಂದರೆ ಬರಲಿಕ್ಕೆ ಕಾರಣವಾದಂಥ ನನ್ನ ಬುಡ ಯಾವುದು? ಪಾಪದ ಬುಡ. ಅದು ಕತ್ತರಿಸೋ ಅಂತ ದೇವರ ಹಿಂದೆ ಬಿದ್ರೆ ಎಲ್ಲ ತಾನಾಗಿ ಚಲ್ಲಾ ಪಿಲ್ಲಿ ಆಗ್ತಾ ಹೋಗ್ತದೆ. ಹೇಗೆ ಪಾರಿಜಾತ ವೃಕ್ಷ ಬುಡ ಅಳುಗಾಡಿಸಿದ್ರೆ ಸಾಕು, ಮೇಲಿಂದ ಹೂ ಎಲ್ಲ ಉದುರುತ್ತೋ, ಅದೇ ತರ ಎಲ್ಲ ಆಗಿಬಿಡುತ್ತೆ. ದಾನವಾರಿಯ ಭಗವಂತನ, ಹೇ ದಾನವಾರಿ ಅಂತ ಚಿಂತನೆ ಮಾಡುತ್ತಾ ಆತನ ನಖವನು ಹಿಡಿದು ಸುಂದರಾನನ ಪರ್ಯಂತ ಜ್ಞಾನ ಲೋಚನದಿಂದ ಮಾನಸದಲ್ಲಿ ಪೂಜೆಯನ್ನು ಗ್ರಹಿಸು ಬಿಡದೆ ಆ ಭಗವಂತನ ಪಾದ, ಆ ಪಾದದ ನಖ, ನಖ ಮೊದಲುಕೊಂಡು ಸುಂದರ ಆನನ ಪರ್ಯಂತ, ಸುಂದರವಾದ ಮುಖ, ಆ ಮುಖದ ಪರ್ಯಂತ ಭಗವಂತನನ್ನ ಚಿಂತನೆ ಮಾಡ್ತಾ ಮಾಡ್ತಾ ಬರಬೇಕಂತ. ಆ ಮಾಡೋ ಕಾಲಕ್ಕೆ ಹೇಳ್ತಾ ಇದ್ದಾರೆ ಜ್ಞಾನಲೋಚನದಿಂದ, ಜ್ಞಾನಲೋಚನದಿಂದ, ಜ್ಞಾನವೆಂಬ ಲೋಚನ, ಇವ ಹೀಗಿದ್ದಾನೆ 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 ಎಂಬ ಚಿಂತನೆ ಅಷ್ಟು ಮಾತ್ರ ಸಾಲದು. ಜೊತೆಗೆ ಏನಿರಬೇಕು ಅಂದ್ರೆ ನನ್ನವ, ನನ್ನವ, ನನಗಾಗಿ ಒದ್ದಾಡುವವ, ನನಗಾಗಿ ನನ್ನ ಮೇಲೆ ಪ್ರೀತಿ ಮಾಡುವವ. ಅಂದರೆ ಒಬ್ಬ ಹೇಳುತ್ತಾನೆ, ನನಗೆ ಜೀವನದಲ್ಲಿ ಲೋನ್ಲಿನೆಸ್ ಎಂಬುದು ಬರಲಿಲ್ಲ, ಯಾಕೆ ಅಂತ ಹೇಳಿದ್ರೆ ಭಗವಂತ ನನ್ನ ಬಿಡಲೇ ಇಲ್ಲ. ಈ ಲೋಕದಲ್ಲಿ ಯಾವ ಪ್ರಾಣಿಗಳನ್ನ ಭಗವಂತ ಒಂದು ಕ್ಷಣವೂ ಬಿಡಲ್ಲ, ಅದರಿಂದ ಯಾರು ಲೋನ್ಲಿ ಅಲ್ಲ. ದೇವರನ್ನ ಮರೆತದ್ದಕ್ಕೆ ಅವರು ಲೋನ್ಲಿ ಅಂತ ಇರ್ತಾರಷ್ಟೇ. ಇಫ್ ಇಟ್ ಆಲ್ ದ ಫೀಲ್ ದಿ ಎಕ್ಸಿಸ್ಟೆನ್ಸ್ ಆಫ್ ಗಾಡ್, ದೇ ವಿಲ್ ನೆವರ್ ಫೀಲ್ ಲೋನ್ಲಿನೆಸ್ ಅಲ್ವಾ. ಆ ದೇವರ ಒಂದು ಎಕ್ಸಿಸ್ಟೆನ್ಸೇ ಫೀಲ್ ಆಗ್ತಾ ಇಲ್ಲ. ಪಕ್ಕದಲ್ಲಿ ತಾಯಿ ಇದ್ರು ಕೂಡ ಗೊತ್ತಿರದ ಕುರುಡಾದ ಮಗು ಹೇಗಿರುತ್ತೆ, ತಾಯಿ ಇದ್ರು ಕೂಡ ಇಲ್ಲ 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 ಅಂತಾನೆ ಒದ್ದಾಡ್ತಾ ಇರುತ್ತೆ. ಆ ತರ ನಾವಿದ್ದೇವೆ. ಹೇಳ್ತಾರೆ ಜ್ಞಾನಲೋಚನದಿಂದ, ಜ್ಞಾನಲೋಚನ ಅಂದ್ರೆ ಫಸ್ಟ್ ಬರಬೇಕಾಗಿದ್ದು ಇವನೊಬ್ಬನಿದ್ದಾನೆ ಎಂಬ ಎಚ್ಚರ. ಅವ ನಮಗಾಗಿ ಹೆಣಗ್ತಾ ಇದ್ದಾನೆ, 24 ಗಂಟೆ ನಮಗಾಗಿರ್ತಾನೆ. ಜಸ್ಟ್ ನಮ್ಮ ಆಲೋಚನೆಯೇ ಮಾಡ್ತಾ ಇರ್ತಾನೆ. ಇವನನ್ನು ಕುರಿತು ಈ ಒಂದು ಅವನು ಮಾಡುವಂತಹ ಕರುಣ, ಅವನು ಮಾಡುವ ಉಪಕಾರ, ಅದರ ನೆನಪು, ಅದರ ಮೂಲಕ ಅವನ ದೊಡ್ಡಸ್ತಿಗೆ ಇಂಥ ದೊಡ್ಡವ ನನಗಾಗಿ ಇಷ್ಟು ಒದ್ದಾಡ್ತಾ ಇದ್ದಾನೆ ಎಂಬುದನ್ನು ತಿಳ್ಕೊಂಡು ಆ ಮೂಲಕ ಅವನ ಆಕಾರ, ಇಂಥವನ ಆಕಾರ ನನಗೆ ಬೇಕಾದವನು, ನನ್ನ ಅತ್ಯಂತ ಆಪ್ತ, ಈ ಆಪ್ತನ ಒಂದು ರೂಪವನ್ನು ನಾನು ನೋಡ್ತಾ ಇದ್ದೇನೆ ಅಂತ ಆ ಚಿಂತನೆ ಮಾಡಬೇಕಂತೆ. ಜ್ಞಾನ ಲೋಚನದಿಂದ ಮಾನಸದಲ್ಲಿ ಪೂಜೆಯನ್ನು ಗ್ರಹಿಸು ಬಿಡದೆ, ಆ ಭಗವಂತನಿಗೆ ಮನಸ್ಸಿನಲ್ಲಿ ಆ ಭಗವದ್ ರೂಪವನ್ನು ನಿಲ್ಲಿಸಿ, ಹೇ ಸ್ವಾಮಿ ನಿನಗೆ ನೀ ಕೊಟ್ಟ ವಸ್ತುಗಳಿಂದ ಪೂಜಾ, ನೀ ಕೊಟ್ಟ ವಸ್ತುಗಳು ಅಂತ ಹೇಳಿದರೆ ಮನಸ್ಸಿನಲ್ಲಿ ಆಲೋಚನೆ ಕೊಡುವುದೇ ನೀನು, ಮನಸ್ಸಿನಲ್ಲಿ ಪದಾರ್ಥಗಳು ಕಲ್ಪನೆ ಮಾಡುವಂತೆ ಮಾಡಿದ್ದು ನೀನು, ಸೃಷ್ಟಿ ಮಾಡುವುದು ನೀನು, ಅದನ್ನ ಅರ್ಪಣೆ ಮಾಡಿಸಿಕೊಳ್ಳುವುದು ನೀನು, ಅದರಿಂದ ಏನೂ ಪ್ರಯೋಜನ ಇಲ್ಲದವ ನೀನು, ಕೇವಲ ಅದನ್ನು ಕೊಟ್ಟಾಗ ನಾನು ಪಡುವ ಸಂತೋಷ, ನಾ ಕೊಟ್ಟೆ ಅಂತ ಪಡ್ತೀನಲ್ಲ ಸಂತೋಷ, ಆ ಸಂತೋಷ ಪಡ್ಲಿಕ್ಕಾಗಿ ತಗೊಳ್ತೀಯ, ನನ್ನಲ್ಲೇ ಕೂತು ಆ ಕೊಟ್ಟೆ 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 ಅಂತ ಸಂತೋಷ ಪಡಿಸಿ ನೋಡಿ 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 ಇಷ್ಟು ಕೊಟ್ಟೆ ಇಷ್ಟು ಕೊಟ್ಟೆ ಅಂತ ಸಂತೋಷ ಪಡ್ತೀವಲ್ಲ, ಆ ಸಂತೋಷ ನಮಗಾಗಲಿ ಅಂತ ದೇವರು ತಗೊಳ್ತಾ ಇರ್ತಾರೆ. ಕೊಡ್ತೀಯ, ಕೊಡು 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 ಅಂದ್ರೆ ಅಪ್ಪ ದೇವರು ಕೊಟ್ಟೆ ಕೊಟ್ಟೆ ಅಂತ ಆ ಸಂತೋಷ ನಮಗಾಗಬೇಕು, ಅದಕ್ಕಾಗಿ ಭಗವಂತ ಸ್ವೀಕಾರ ಮಾಡುತ್ತಾನಂತೆ. ಆ ರೀತಿಯಲ್ಲಿ ಪೂಜೆಯನ್ನು ಗ್ರಹಿಸು, ನೀ ಮಾಡಿ ಮಾಡಿಸಿಕೊಳ್ತಾ ಇದೀಯ, ನಿನ್ನ ಇಚ್ಛೆ ಹರಿಯೇ. ಮಾನಸದಲ್ಲಿ ಪೂಜೆ ಆದ್ರೆ ನಾನಾ ರೀತಿ, ಬರೀ ಮನಸ್ಸಿನಲ್ಲಿ ಪದಾರ್ಥಗಳನ್ನು ಕಲ್ಪಿಸಿ ಷೋಡಶೋಪಚಾರ ಪೂಜಾ ಮಾಡೋದು ಮಾತ್ರ ಮನಸ್ಸು ಪೂಜಾ ಅಲ್ಲ. ಮನಸ್ಸು ಪೂಜಾ ಅಂದ್ರೆ ಏನು? ಇಷ್ಟೇ, ಈ ಮನಸ್ಸಿನ ಆಲೋಚನೆ ಪ್ರಧಾನವಾದ ಮನಸ್ಸು ಇಂದ್ರಿಯ. ಇದು ಎಲ್ಲೆಲ್ಲಿ ಎಲ್ಲೆಲ್ಲಿ ಹಾರಿ 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 ಹೋಗ್ತಾ ಇದೆ ನಮ್ಮ ಕರ್ಮಾನುಸಾರ, ಅಲ್ಲಲ್ಲಿ ಅಲ್ಲಲ್ಲಿ ಭಗವಂತನ ನೋಡುತ್ತಾ, ಹರೇ ನೀನು ಕರ್ಕೊಂಡು ಬಂದೀಯ ಇಲ್ಲಿಗೆ. ಅದು ಪದಾರ್ಥವೂ ಆಗಿರಬಹುದು, ವ್ಯಕ್ತಿಯೂ ಆಗಿರಬಹುದು. ಪದಾರ್ಥದ ಮೇಲೆ ನೀನು ಅಭಿಮಾನ ಕೊಟ್ಟು ಅಲ್ಲಿ ಕೂಡಿಸಿರಬಹುದು, ವ್ಯಕ್ತಿಯ ಮೇಲೆ ಅಭಿಮಾನ ಕೊಟ್ಟು ಕೂಡಿಸಿರಬಹುದು. ಏನು ಬೇಕಾದ್ರೂ ಕೂಡಿಸಿಯ, ನಾನೇನು ಬೇಡಂಬಲ್ಲ. ಯಾಕೆಂದ್ರೆ ನನ್ನ ಕರ್ಮಾನುಸಾರ, ನನ್ನ ಪ್ರಾರಬ್ಧ ಕರ್ಮದಲ್ಲಿ ಏನೇನು ಉಳಿದಿದೆಯೋ ಆ ಪ್ರಕಾರ ನೀನು ಪದಾರ್ಥದ ಮೇಲೂ ಅಭಿಮಾನ ಕೊಡ್ತೀಯ, ವ್ಯಕ್ತಿಗಳ ಮೇಲೂ ಅಭಿಮಾನ ಕೊಡ್ತೀಯ, ಕೊಡು, ನಾನು ಬೇಡಂಬಲ್ಲ. ಆ ಕೊಟ್ಟಾಗ ಅಲ್ಲಿ ನಿನ್ನ ಚಿಂತನೆ ಮಾಡುವಂತೆ ಮಾಡಲ್ಲ, ಸಾಕು ನನಗೇನೆ. ಅಲ್ಲಿ ನಿನ್ನ ಚಿಂತನೆ ಮಾಡಿಸು, ಬೇಕಾದಷ್ಟು ಅಭಿಮಾನ ಕೊಡಿಸು, ಏನು ಬೇಕಾದರೂ ಮಾಡಲಿ. ಆದರೆ ಅಲ್ಲಿ ನಿನ್ನ ನೆನಪು ಬಂತ, ಯಾವುದು ನನಗೆ ಬಂಧಕ ಆಗಲ್ಲ, ಎಲ್ಲವೂ ಹಾರಿ ಹೋಗ್ತಾ ಬರುತ್ತೆ. ಆ ವ್ಯಕ್ತಿಗಳ ಮೇಲೆ ಮಾಡುವ ಅಭಿಮಾನ, ಅಲ್ಲಿರುವ ನಿನ್ನ ಪೂಜಾ ಅಂತ ಚಿಂತನೆ ಮಾಡಿದಾಗ ನಮಗೆ ಬಂಧಕವೇ ಆಗಲ್ಲ. ಯಾರಿಗೆ ಬಂಧಕ? ಸ್ವಾಮಿಯ ಎಚ್ಚರವಿಲ್ಲದೆ ವ್ಯಕ್ತಿಗಳ ಮೇಲೆ ಅಭಿಮಾನ ಮಾಡುವವರಿಗೆ ಆ ಅಭಿಮಾನ ಬಂಧಕವಷ್ಟೇ ಹೊರತು ಸ್ವಾಮಿಯ ಎಚ್ಚರ ಪೂರ್ವಕ ಅವನೇ ಕೊಡತಾ ಇದ್ದಾನೆ. ಕೊಟ್ಟದ್ದು ಅವನೇ ಕೊಡತಾ ಇದ್ದಾನೆ. ಅಭಿಮಾನ ಕೊಡತಾ ಇದ್ದಾನೆ ಅಂದ್ರೆ ಒಳ್ಳೆಯದಕ್ಕೆ ಕೊಡತಾ ಇದ್ದಾನೆ. ಹಾನಿ ಲಾಭ ಕ್ಲೇಷ ಮೋದ ಏನು ಆಭ ಕ್ಷಣ ಕೊದಗಲು ಪ್ರಾಣೇಶ ವಿಠಲ ಕರುಣೆಯಿಂದ ತಾನೇ ಕೊಟ್ಟನೆಂಬ ಸುಮತಿ. ಸ್ವಾಮಿ ಕೊಡತಾ ಇದ್ದಾನೆ, ಸರಿ ಕೊಟ್ಟಾಗ ಹರೆ ಆ ರೂಪದ ನಿನಗರ್ಪಿತ ಅಂದ್ಬಿಟ್ರೆ ಅಲ್ಲಿಗಲ್ಲಿಗೆ ಮುಗಿದೋಯ್ತು, ಅಲ್ಲಿಗಲ್ಲಿಗೆ ಮುಗಿದೋಯ್ತು. ಹೌದು ತಾನೆ, ಬೆಕ್ಕಿರುತ್ತೆ ಮಾಮೂಲಾಗಿ ಬಿಟ್ರೆ ನಮ್ಮ ನೋಡಿದ್ರೆ ಹೆದರುತ್ತಾ ಇರುತ್ತದೆ. ಬಾಗಿಲು ಹಾಕಿ ಬೋಲ್ಟ್ ಹಾಕಿಬಿಟ್ರೆ ಅದೇ ಹುಲಿ ಆಗುತ್ತೆ. ಹೌದು ತಾನೆ. ಹಾಗೆ ವ್ಯಕ್ತಿಗಳ ಮೇಲೆ ಪದಾರ್ಥಗಳ ಮೇಲೆ ಅಭಿಮಾನ ಬಂದಾಗ ನಾವು ಬೇಡ ಅಂತ ಹಿಡಿದು ದೇವರ ಕಡೆ ಸೆಳಿಲಿಕ್ಕೆ ಹೋದ್ರೆ ಅದು ಹುಳಿಯಂತಾಗಿ ಇನ್ನಷ್ಟು ಜಾಸ್ತಿಯಾಗಿ ಅವ್ರ ಮೇಲೆ ಅಭಿಮಾನ ಬೆಳೀತಾ ಹೋಗ್ತಾ ಇರುತ್ತೆ. ದೇವರ ಚಿಂತನೆಯೂ ಬರಲ್ಲ, ಅವ್ರದ್ದು ಜಾಸ್ತಿ ಆಗುತ್ತೆ. ನೋಡಿ, ನಮಗೆ ದೇವರ ಚಿಂತನೆ ಜಾಸ್ತಿ ಆಗಬೇಕು ಅಂತ ವ್ಯಕ್ತಿಗಳ ಮೇಲೆ ಬಂದ ಅಭಿಮಾನವನ್ನ ಬಲವಂತವಾಗಿ ಸೆಳೆಕೊಂಡು ಬಂದ್ರೆ ಡಬಲ್ ಆಗಿ ಅಲ್ಲಿ ಕೊಡ್ತಾ ಇರುತ್ತೆ ಹೋಗಿ, ಅದು ಮಾತ್ರ ಖಚಿತ. ಅಂತ ಕಾಲಕ್ಕೆ ಏನ್ ಮಾಡಬೇಕು? ಬಿಟ್ಟು ಬಿಟ್ರೆ ಆಯ್ತಲ್ಲೇ, ಬಿಟ್ಟು ಬಿಟ್ರೆ ಇವಾಗ ಪದಾರ್ಥ ಸಿಗೋ ಪರ್ಯಂತ ಮನಸ್ಸಿಗೆ ಸಿಕ್ಕ ಮೇಲೆ, ಹೌದಲ್ವಾ, ಸಿಗೋ ಪರ್ಯಂತ ಅಷ್ಟೇ, ಸಿಕ್ಕ ಮೇಲೆ ಇಲ್ಲ. ಆದರೆ ಇಲ್ಲಿ ಸಾಮಾನ್ಯ ವ್ಯಕ್ತಿಗಳಿಗೆ ಏನಾಗ್ತದೆ ಅಂತ ಹೇಳಿದರೆ, ಈ ಮಾರ್ಗದಲ್ಲಿ ಬಾರದೇ ಇರೋರಿಗೆ ಪದಾರ್ಥ ಸಿಗೋ ಪರ್ಯಂತ ಒದ್ದಾಟ, ಸಿಕ್ಕ ಮೇಲೆ ಉದಾಸೀನ. ಆದರೆ ಈ ಮಾರ್ಗದಲ್ಲಿ ಬಂದವರಿಗೆ ಪದಾರ್ಥ ಸಿಗುವ ಪರ್ಯಂತ ಒದ್ದಾಟ ಇರುತ್ತೆ, ಸಿಕ್ಕ ಮೇಲೆ ಅಲ್ಲಿ ಸ್ವಾಮಿಯನ್ನೇ ನೋಡುತ್ತಾ ಇರ್ತಾರೆ. ಆದ್ದರಿಂದ ಆ ಉದಾಸೀನತ ಬರಲ್ಲ. ಸ್ವಾಮಿ ನೀ ಕೊಟ್ಟಿದೀಯ, ಈ ವಸ್ತು ಚೆನ್ನಾಗಿರಲಿ ಅಂತ ಭಗವಂತನ ಸದಾ ಪ್ರಾರ್ಥನೆ ಮಾಡುತ್ತಾ, ಆ ವ್ಯಕ್ತಿಯ ಬಗ್ಗೆ ಆಗಲಿ ಪದಾರ್ಥದ ಬಗ್ಗೆ ಆಗಲಿ ಭಗವಂತನ ಪ್ರಾರ್ಥನೆ ಮಾಡುತ್ತಾ ದುರಭಿಮಾನದ ಅಂಟನ್ನ ಕತ್ತರಿಸುತ್ತೆ ದೇವರ ನೆನಪು. ಏನಾಗುತ್ತೆ, ಇದು ನನಗೇ ಇರಬೇಕು, ಸದಾ ಇರಬೇಕು, ನನ್ನ ಜೊತೆಗೆ ಇರಬೇಕು, ಯಾವಾಗೂ ಇರಬೇಕು, ಇಷ್ಟೇ ತಾನೇ ಜಡಚೇತನಗಳಲ್ಲಿ ನಮ್ಮ ಅಭಿಮಾನ ಅಂದ್ರೆ. ಇಲ್ಲ, ನೀನು ಏನು ಬೇಕಾದ್ರೂ ಮಾಡು, ಯಾವಾಗಾದ್ರೂ ಇಡು, ಯಾವಾಗಾದ್ರೂ ತಗೊಂಡು ಹೋಗು, ಏನು ಬೇಕಾದ್ರೂ ಮಾಡು, ಇಷ್ಟಷ್ಟು ಕಾಲ ಅಲ್ಲಿ ನಿನ್ನ ನೋಡೋ ಹಾಗೆ ಕೊಡು, ಇಷ್ಟಷ್ಟು ಕಾಲ ನಿನ್ನನ್ನು ನೋಡೋ ಭಾಗ್ಯ ಕೊಡು, ಅಲ್ಲಿ ನಿನ್ನ ಪೂಜಾ ಹಾಗೆ ನಿನ್ನ ಅಧಿಷ್ಠಾನವಾದ ಆ ವ್ಯಕ್ತಿಯ ಪೂಜಾ ಒಳ್ಳೆ ಓದಿದ್ರೆ ಅವರಿಗೆ ವಿಶೇಷವಾಗಿ ಸಂತೋಷ ಕೊಡುವಂತ ಭಾಗ್ಯ ಕೊಡು, ಇಷ್ಟು ಸಹ ಇನ್ನೇನು ಬೇಕಾಗಿಲ್ಲ. ಈ ರೀತಿ ಚಿಂತನೆ ಇರೋದರಿಂದ ನಮಗೇನು ಕಟ್ಟಿ ಹಾಕಿದಂತೆ ಆಗಲು ವಿಶೇಷ ಆಗುತ್ತೆ. ಇದು ಮಾನಸ ಪೂಜಾ. ಮಾನಸ ಪೂಜಾ ಅಂತ ಬರೀ ತಂಬಿಗೆ ಒಂದು ತಟ್ಟೆ ಕಲ್ಪನೆ ಮಾಡಿ ದೇವರು ಕೊಡೋದು, ಅದು ಯಾಕೆ ಅವನಿಗೆ? ಅದರಿಂದ ಸರ್ವತ್ರ ಅವನಿದ್ದಾನೆ, ಅವನ ಚಿಂತನೆಯೇ ಮಾನಸ ಪೂಜಾ. ಮಾನಸದಲ್ಲಿ ಪೂಜೆಯನ್ನು ಗ್ರಹಿಸು ಬಿಡದೆ ಇದನ್ನು ಹೇಳ್ತಾ ಗ್ರಹಿಸುವಂದು ಕೂಡಲೇ ನಾವು ಸ್ವಲ್ಪ ಹೊತ್ತು ಮಾಡಿ ನಂತರ ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸದಲ್ಲಿ ಹೋಗ್ತಾ ಇರ್ತೇವೆ. ಬಿಡದೆ ಅಂತ ಹೇಳ್ತಾರೆ, ಇದೇ ದೊಡ್ಡ ದೀಕ್ಷ. ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಆಗುವ ಪ್ರತಿಯೊಂದು ಕೆಲಸದಲ್ಲಿ ಅವನ ಅಸ್ತಿತ್ವ ನಮ್ಮ ಸುತ್ತ ಅವನಿದ್ದೇ ಮಾಡಿಸ್ತಾ ಇದ್ದಾನೆ ಅಂತ ಫೀಲ್ ಆಗ್ತಾ ಬರಬೇಕು. ಅದು ನಡೆದ್ರೂ ಅವನ ನಡೆದು ನಡೆಸ್ತಾ ಇದ್ದಾನೆ, ನುಡಿದ್ರೂ ನುಡಿದು ನುಡಿಸ್ತಾ ಇದ್ದಾನೆ, ಏನು ಮಾಡಿದ್ರೂ ಮಾಡಿಸ್ತಾ ಇದ್ದಾನೆ ಅಂತ ಎಚ್ಚರದಿಂದ. ಅವನ ಅಧೀನ, ನಾನಾಗಿ ಏನೂ ಮಾಡಲಾರೆ, ಅವ ಮಾಡಿಸಿದ್ದು ಮಾಡುತ್ತಾ ಇದ್ದೇನೆ ಎಂಬ ಎಚ್ಚರ ಪೂರ್ವಕ ಮಾಡುವುದೇ ಬಿಡದೆ ಮಾಡಬೇಕು. ನಂತರ ಬಿಡದೆ ಮಾಡಬೇಕು ಅಂದು ಬರ್ತಾ ಇಲ್ಲ. ಆಚಾರ್ಯ ಹೇಳಿದ್ದು ಹೇಳಿದ್ದೆ, ಬಿಡದೆ ಮಾಡಬೇಕು, ಬಿಡದೆ ಮಾಡಬೇಕು. ನಾವು ಬಿಡದೆ ಮಾಡ್ಲಿಕ್ಕೆ ಇರ್ತಾನೆ ಇಲ್ಲ, ಎಡಬಿಡದೆ ಮಾಡ್ಲಿಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಏನ್ ಮಾಡಬೇಕು ಹೇಳಿ? ಇಷ್ಟೇ, ಆ ಬಿಡದೆ ಮಾಡುವ ಗುಣ ಪ್ರಕಟ ಮಾಡಬೇಕಾಗಿದೆ. ಯಾರು? ಅವನೇ ಅಲ್ಲ, ಅವನ ಕಾಲಿಗೆ ಬಿದ್ದೆ ಸಾಕು. ಸ್ವಾಮಿ ನೀನು ಏನಂತ ಬಿಡಬೇಕು ಅವನನ್ನ? ಇಡೀ ಜಗತ್ತನ್ನ ನಡೆಸ್ತಾ ಇದೀಯ, ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದೀಯ, ಇಡೀ ಜಗತ್ತನ್ನ ಪಾಲನೆ ಮಾಡ್ತಾ ಇದೀಯ, ಸಂಹಾರ ಮಾಡ್ತಾ ಇದೀಯ, ಯಾರನ್ನೂ ಎಂದಿಗೂ ಬಿಡಲ್ಲ. ನೀನು ಮಾಡಬೇಕಾದ ಕರ್ತವ್ಯ, ನೀನು ಮಾಡಬೇಕಾದ ಆಲೋಚನೆ ಎಡಬಿಡದೆ ಮಾಡುವ ವ್ಯಕ್ತಿ ನೀನು ಅಂತ ಚಿಂತನೆ ಮಾಡಿದರೆ ನಮ್ಮಲ್ಲೂ ಕೂಡ ಎಡಬಿಡದ ಅವನ ಆಲೋಚನೆ. ಯಾಕೆ? ನಿನ್ನ ಕರ್ತವ್ಯ ಎಡಬಿಡದೆ ಮಾಡುವವ ಅಂತ ದೇವರನ್ನ ಚಿಂತನೆ ಮಾಡಿದರೆ ನಮ್ಮ ಕರ್ತವ್ಯ ಏನು? ಅವನನ್ನ ಚಿಂತನೆ ಮಾಡೋದು ನಮ್ಮ ಕರ್ತವ್ಯ, ಅದು ಬಿಟ್ಟಿದ್ದೇನಿಲ್ಲ, ಅದನ್ನ ಎಡಬಿಡದೆ ಮಾಡಿಸ್ತಾನೆ. ಇಲ್ಲಿ ಎಲ್ಲಾ ಕಡೆ ನಮ್ಗೆ ದುಃಖ ಪಡೋ ಚೆನ್ನಾಗಿ ಬಂದಿದೆ. ಅಟ್ಲೀಸ್ಟ್ ಇವಾಗ ಇದು ಆಗ್ತಾ ಇಲ್ಲ, ಆಗ್ತಾ ಇಲ್ಲ ಎಂಬ ದುಃಖ ಆದ್ರೂ ಮೂಡ್ತಾ ಇದೆ ನಮ್ಮಲ್ಲಿ. ಆದ್ರೆ ದುಃಖಕ್ಕೆ ಸೊಲ್ಯೂಷನ್ ಏನು? ಅವನ ಕಾಲೆ. ಆದ್ರೆ ಅವನು ಹೇಳ್ತಾನೆ, ಬರೇ ನನ್ನ ದೇವರು ದೇವರದು ನಾ ಕೊಡಲ್ಲ ಅಂತ ಕೂತಿದ್ದಾನೆ. ಹುಡುಗರ ಥರ ಅವನು ಕೂಡ, ನಾ ಕೊಡಲ್ಲ ಅಂತ ಕೊಡ್ತಾನೆ. ಏನ್ ಮಾಡ್ತಾನೆ? ಹೀಗಂದ್ರೇನೆ ಕೊಡ್ತೇನೆ. ಏನದು? ನನ್ನ ಗುಣ ಇದು ಚಿಂತನೆ ಮಾಡಿದ್ರೆ ಕೊಡ್ತೇನೆ. ನಂತರ ಭಾನುಮಂಡಲದಂತೆ ತಾನಿಪ್ಪನು ಹೃದಯ ಅನಂತದಲ್ಲಿ ನಿಧಾನ ಪರಮ ಪುರುಷ. ಹೃದಯದಲ್ಲಿ, ಹೃದಯ ಅನಂತದಲ್ಲಿ ಅಂದರೆ ಹೃದಯದ ಕೊನೆ ಮೂಲೆ ಮೂಲೆಯಲ್ಲಿ ಪ್ರತಿಯೊಂದು ಜಾಗದಲ್ಲಿ ಭಗವಂತ ತಾನಿಪ್ಪನು. ಹೇಗಿರ್ತಾನೆ? ಭಾನುಮಂಡಲದಂತೆ ತಾನಿಪ್ಪನು ಅಂದರು. ಸುಂದರವಾದ ದೃಷ್ಟಾಂತ. ಭಾನುಮಂಡಲ ಹೇಗಿದೆ? ಅದಕ್ಕೆ ವೇದಾಸರೊಂದು ಮಾತು ಹೇಳ್ತಾರೆ. ಎಲ್ಲ ಭಗವದ್ ರೂಪ ಇದೆ, ಬಿಂಬನನ್ನೇ ಯಾಕೆ ಚಿಂತನೆ ಮಾಡಬೇಕು? ಅದಕ್ಕೆ ದೃಷ್ಟಾಂತ ಕೊಡುವಾಗ ಹೇಳ್ತಾರೆ, ಹೇ ಸ್ವಾಮಿ ಇದಕ್ಕೆ ನೀವು ಸರಿ ಅಂತ ಈಗ ಹೇಳು. ಹೊರಗೆ ಪ್ರಸಿದ್ಧ ಭಾನು ಇಪ್ಪ, ಆ ಭಾನು ಏನೋ ಎಲ್ಲ ಪದಾರ್ಥಗಳು ತೋರ್ತಾನೇ ಇದ್ದಾನೆ, ಇಲ್ಲ ಅಂತ ಯಾರಾದಿದ್ದಾರೆ. ಆದರೆ ಕಣ್ಣಿನೊಳಗೆ ಭಾನು ಇದ್ದಾನಲ್ಲ ಸೂರ್ಯ, ಆತ ಕೆಲಸ ಮಾಡದಿದ್ದರೆ ಹೊರಗಿನ ಭಾನು ಅಂದ್ರೆ ಸೂರ್ಯ ಎಲ್ಲ ಪದಾರ್ಥ ತೋರಿದ್ರೂ ಇವನಿಗೆ ಏನು ಕಾಣಲ್ಲಯ್ಯ. ಅದರಿಂದ ಒಳಗಿನ ಸೂರ್ಯ ಹೊರಗಿನ ಸೂರ್ಯ ಎರಡೂ ಬೇಕು. ಒಳಗಿನ ಸೂರ್ಯ ಕಾಣಲಿಕ್ಕೆ ಕಾರಣನಾದರೆ ಹೊರಗಿನ ಸೂರ್ಯ ಆ ಕಾಣಲಿಕ್ಕೆ ಅಡ್ಡಿಯಾದ ಕತ್ತಲನ್ನ ತೆಗೆದು ಬಿಡುತ್ತಾನೆ. ಕ್ಲಿಯರ್ ದೃಷ್ಟಾಂತ, ಎಷ್ಟು ಚೆನ್ನಾಗಿ ಕೊಡ್ತಾನೆ. ಭಾನುಮಂಡಲದಂತೆ ಇಪ್ಪನು ಎಂಬುದು ಈ ದೃಷ್ಟಾಂತ. ಹಾಗಾದರೆ ಒಳಗಿರುವ ಬಿಂಬ ನಮಗೆಲ್ಲವನ್ನ ಕೊಡತಾ ಬರುತ್ತಾನೆ. ಹೊರಗಿರುವ ಭಗವದ್ ರೂಪ, ರಾಮಕೃಷ್ಣಾದ ರೂಪಗಳು ಏನು ಮಾಡುತ್ತೆ ಅದರ ಚಿಂತನೆ ಅಂದ್ರೆ ಹೇಳ್ತಾರೆ ಅವರು, ಈ ಬಿಂಬನಿಂದ ನಮಗೆ ಬರುವ ಜ್ಞಾನಕ್ಕೆ ಅಡ್ಡಿಯಾದ ಕತ್ತಲನ್ನ ಪರಿಹಾರ ಮಾಡುತ್ತಾರೆ. ಸೂರ್ಯ, ಹೊರಗಿನ ಸೂರ್ಯ ಕತ್ತಲನ್ನ ಪರಿಹಾರ ಮಾಡಿದ ಕೂಡಲೇ ಏನಾಗುತ್ತೆ, ಆತನ ಬೆಳಕಿನಲ್ಲಿ ಎಲ್ಲ ಕಾಣುತ್ತಾ ಬರುತ್ತೆ. ಒಳಗಿನ ಸೂರ್ಯ ತೋರುವಂತೆ ಮಾಡುತ್ತಾನೆ, ಹೊರಗಿನ ಸೂರ್ಯ ಕತ್ತಲನ್ನು ಕಳಿತಾನೆ. ಭಾನುಮಂಡಲದಂತೆ ತಾನಿಪ್ಪನು ಹೇಗಿದ್ದಾನೆ, ಅನಂತದಲ್ಲಿ ಸೂರ್ಯ ಇರೋದಲ್ಲಿ ಒಂದೇ ಕಡೆ, ಆದರೆ ಸೂರ್ಯನ ಪ್ರಕಾಶ ಇಡೀ ಜಗತ್ತೆಲ್ಲ ವ್ಯಾಪಿಸಿರುತ್ತೆ. ಹಾಗೆ ಇಲ್ಲಿ ಸೂರ್ಯ, ಸೂರ್ಯನ ಪ್ರಕಾಶ ಬೇರೇನು ಒಂದೇನು, ದೀಪ, ದೀಪದ ಪ್ರಕಾಶ ಒಂದೇನೋ ಬೇರೇನೋ ಒಂದೇ ಅವರಲ್ಲೋ. ಹಾಗೆ ದೇವ, ದೇವನ ಪ್ರಕಾಶ ಒಂದೇ ಅಲ್ವಾ, ಅದನ್ನ ಹೇಳ್ತಾ ಇದ್ದಾರೆ. ಭಾನುಮಂಡಲದಂತೆ ತಾನಿಪ್ಪನು ಹೃದಯ ಅನಂತದಲ್ಲಿ, ಒಂದಲ್ಲ ಎರಡಲ್ಲ ಅನಂತ ಹೃದಯಗಳು, ಎಷ್ಟು ಜೀವರಾಶಿಗಳ ಹೃದಯದಲ್ಲಿ ತಾನೊಬ್ಬನೇ ಎಲ್ಲಾ ಕಡೆ ಬೆಳಗ್ತಾ ಇದ್ದಾನೆ. ಹೇಗೆ ನಿಧಾನ, ನಿಧಾನ ಅಂದ್ರೆ ಆಶ್ಚರ್ಯ. ಅಲ್ಲಿ ಮತ್ತು ಬರುತ್ತೆ, ಇವನು ಎಲ್ಲರ ಹೃದಯದಲ್ಲಿದ್ದಾನೆ ಅಂದ್ರೆ ಇವನಿಗೂ ಒಂದು ಆಶ್ರಯ ಬೇಕಾಯ್ತಾರೆ, ನಮ್ಮ ಮನೆ ಇದ್ದಂತೆ ಅವನಿಗೂ ನಮ್ಮ ಹೃದಯ ಆಶ್ರಯ ಆಯಿತು ಅಂದ್ರೆ ಹೀ ಈಸ್ ಡಿಪೆಂಡೆಂಟ್ ಅಂತ ಬಂತು. ಇಲ್ಲ, ನಿಧಾನ, ಅವನು ಒಳಗೂ ಇರ್ತಾನೆ ಹೊರಗೂ ಇರ್ತಾನೆ, ಆಶ್ರಯವಾಗಿದ್ದುಕೊಂಡು ಒಳಗು ಹೋಗಿ ನಿಲ್ತಾನೆ. ಹಾಗೆ ಹೃದಯ ಅನಂತದಲ್ಲಿ ನಿಧಾನ ಪರಮ ಪುರುಷ, ಪರಮ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀದೇವಿ, ಆಕೆಯನ್ನು ಮೀರಿದ ಪುರುಷ ಪರಮ ಪುರುಷ ಅಂತ ಹೇಳ್ತಾ ಇದ್ದಾರೆ. ಇನ್ನ ಶ್ರೇಷ್ಠನಾದ ಪುರುಷ, ಪುರುಷ ಅಂದ್ರೆ ಅರ್ಥ ಏನು ಹೇಳಿದ್ರೆ, ಅವ್ಯಾಹತ ಷಡ್ಗುಣೈಶ್ವರ್ಯ ಸಂಪನ್ನತ್ವಾತ್ ಪುರುಷ ನಾಮ. ಭಗವಂತ ಎಡಬಿಡದ ಕುಂದಿಲ್ಲದ ಆರು ರೀತಿಯಾದ ಐಶ್ವರ್ಯದ ಪೂರ್ಣ, ಐಶ್ವರ್ಯದಿಂದ ಪೂರ್ಣ, ಎಲ್ಲರನ್ನೂ ಸಲಹುವ ಸ್ವಾಮಿ, ಎಲ್ಲ ಹೃದಯದೊಳಗೆ ಇರ್ತಾನೆ, ಯಾವೊಬ್ಬ ಪ್ರಾಣಿಯನ್ನೂ ಬಿಡಲ್ಲ, ಎಲ್ಲರನ್ನೂ ಆದರದಿಂದ ಹತ್ತಿರ ಕರೆದು ನೋಡುವಂತಹ ಅದ್ಭುತ ಮಹಿಮ ಇವನೊಬ್ಬನೇ. ಅದಕ್ಕೆ ಪರಮ ಪುರುಷ ಇನ್ ಹೇಳ್ತಾ ಇದ್ದಾರೆ, ನೀನರಿಯೋ ಇಂಥ ಸ್ವಾಮಿ ಎಲ್ಲಿದ್ದಾನೆ ಅಂದ್ರೆ, ಪ್ರಾದೇಶ ಮಾತುರ ಮೂರ್ತಿಯ ಸಾನಂದ ವಿಜಯ ವಿಠಲ ಪರಬೊಮ್ಮ ಮೀನಾಂಕನಯ್ಯ ಎನ್ನ ಮಾನದ ದೊರೆಯೇ ಎನ್ನು. ಪ್ರಾದೇಶ ಮಾತುರ ಹರಿಯ, ನಮ್ಮ ಹೃದಯ ಕಮಲ ಏನಿದೆ ಆ ಹೃದಯ ಕಮಲದ ಸುತ್ತೂ ಸ್ವಾಮಿ ಇದ್ದಾನೆ. ಇದ್ದು ಆ ಪ್ರಾದೇಶ ಚೌಟುದ್ದದ ಮೂರ್ತಿ ಚತುರ್ಭುಜ ನಾರಾಯಣ ಆ ಮೂರ್ತಿ ನಿಂತಿದ್ದಾನೆ. ಅವನನ್ನ ಚಿಂತನೆ ಮಾಡಿ ಹೇಗೆ ಅಂತ ಹೇಳ್ತಾರೆ, ಸಾನಂದ ಆನಂದ ಸಹಿತ ಆನಂದ ಮೂರ್ತಿ. ದೇವರು ನೋಡಿದಾಗ ಚಿಂತನೆ ಇಷ್ಟು ಮಾಡಬೇಕಂತೆ ಇವನಿಗೆ, ಇವನು ಆನಂದಮಯ. ಅದಕ್ಕೆ ಅವನ ಮುಖದಲ್ಲಿ ನಗು ಚೂರೂ ಕಡಿಮೆ ಆಗಲ್ಲ, ಚೂರು ಕಡಿಮೆ ಆಗಲ್ಲ. ಅದರಿಂದ ಸಾನಂದ ವಿಜಯ ವಿಠಲ ಪರಬ್ರಹ್ಮ, ಪರಬ್ರಹ್ಮ ಅಂದ್ರೆ ಯಾವ ದೋಷವೂ ಇಲ್ಲದ ಶುದ್ಧ ಮೂರ್ತಿ, ಎಲ್ಲರನ್ನ ರಕ್ಷಣೆ ಮಾಡುವ ಮೂರ್ತಿ ಇಂಥ ಸ್ವಾಮಿ. ಅವನನ್ನ ಮೀನಾಂಕನಯ್ಯ, ಇಷ್ಟೂ ನಾವು ಚಿಂತನೆ ಮಾಡ್ಲಿಕ್ಕೆ ಶುರುವಾದಾಗ ಸಾನಂದ ವಿಜಯ ವಿಠಲ ಪರಬ್ರಹ್ಮ ಅಂದ್ರೆ ಭಗವಂತನ ಗುಣಗಳೆಲ್ಲ ಆನಂದ ಸಹಿತ. ಯಾಕೆ ಹೇಳಿದ್ರು ಸಾನಂದ ಅಂತ, ಯಾಕೆ ಹೇಳಿದ್ರು ವಿಜಯದಾಸರು, ಹೇಳಬಾರದಿರ್ಬೋದು, ಹೇಳದೇ ಇರ್ಬೋದಲ್ಲ ಅಂದ್ರೆ ಹೇಳ್ತಾರೆ, ನಾವು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದ ಕೂಡಲೇ ಸಪ್ಪೆ ಏನಿರಲ್ಲ, ಧ್ಯಾನ ಇಲ್ಲ, ಆನಂದಲ್ಲೇ ಮಾಡಲಿಲ್ಲ, ಸುಮ್ಮನೆ ಕೂತಿರ್ತೀವಿ, ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತೀವಿ, ಬೇಜಾರಾಗಿ ಸಾಕಪ್ಪ ಎಷ್ಟು ತಗೊಂಡ್ಬೇಕು ಈತನ, ಏನೂ ಇಲ್ಲ. ಅದಕ್ಕೆ ದೇವರು ಸಾನಂದ, ಸಾನಂದ ಅಂದ್ರೆ ಆನಂದ ಸಹಿತ ಅಂದ್ರೆ ನಮ್ಮನ್ನು ಆನಂದ ಸಹಿತ ಮಾಡುತ್ತಾನೆ ಅಂದ್ರೆ ಆ ಧ್ಯಾನದಲ್ಲಿ ಚೂರು 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 ಗೊತ್ತಿಲ್ಲದ ಆನಂದ ಟೇಸ್ಟ್ ಅಂತ ಹೇಳ್ತೀವಲ್ಲ ಅದು ಶುರು ಆಗುತ್ತೆ. ಅದಕ್ಕೆ ದೇವರು ಅದಕ್ಕೆ ಹೇಳ್ತಾರೆ, ನಿಮ್ಗೆ ಏನು ಬೇಕೋ ಸ್ಟಾರ್ಟಿಂಗ್ ಅಲ್ಲಿ ಏನ್ ಬೇಕು ಹೇಳ್ಕೊಳ್ರಪ್ಪ, ಇಲ್ಲಾಂಗ್ರೆ ಬರಲ್ಲ. ಆ ರೀತಿಯಲ್ಲಿ ಸಾನಂದ ವಿಜಯ ವಿಠಲ ಪರಬೊಮ್ಮ, ಪರಬೊಮ್ಮ ಅಂತ ಹೇಳಿದರೆ ಹೇಳ್ತಾ ಇದ್ದಾರೆ, ಗುಣಪೂರ್ಣ ಆನಂದಮಯ ದೋಷರಹಿತ ಏನೇನ್ ಬೇಕು ಎಲ್ಲ ಸೇರಿದರೆ ಮುದ್ದೆ ಅದು ಪರಬೊಮ್ಮ ಅಂತ ಹೇಳ್ತಾ ಇದ್ದಾರೆ. ಇಂಥ ಪರಬೊಮ್ಮ ಈತನ ಸಾನಂದ ಅಂತ ಚಿಂತನೆ ಮಾಡುದು, ವಿಜಯ ಅಂತ ಚಿಂತನೆ ಮಾಡಿದವು, ವಿಠಲ ಅಂತ ಚಿಂತನೆ ಮಾಡಿದವು. ವಿಜಯ ಅಂತ ಹೇಳಿದರೆ ವಿಶೇಷವಾದ ಜಯ ಇರುವಂಥವ, ಅಥವಾ ವಿಜಯ ಅಂದ್ರೆ ದೈತ್ಯರನ್ನ ವಿಗತ ಜಯರನ್ನಾಗಿ ಮಾಡತಕ್ಕಂಥವ, ದೇವತೆಗಳಿಗೆ ವಿಜಯ ವಿಶೇಷ ಜಯ ಕೊಡುವಂಥವ, ದೈತ್ಯರನ್ನ ಎಂದೂ ಅವರಿಗೆ ಜಯವೇ ಇಲ್ಲದೆ ಮಾಡತಕ್ಕಂಥವ ಸ್ವಾಮಿ. ಆ ಎರಡೂ ಲಕ್ಷಣ ಬೇಕು. ನಮ್ಮ ಈ ಸಾಧನೆ ಆಗುವಾಗ ಇಬ್ಬರು ಹೆಣಗ್ತಾ ಇರ್ತಾರೆ, ಅಂಥ ಕಾಲಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು, ನನಗಾಗಿ ಹೆಣಗುವಂತಹ ದೇವತೆಗಳಿಗೆ ಬಲ ಬರಲಿ, ದೈತ್ಯರ ಬಲ ಕುಗ್ಗಲಿ. ಎರಡು ಇಷ್ಟೊತ್ತು ಹೇಳಬೇಕು ಅಂದ್ರೆ ಬಹಳ ಕಷ್ಟ ಆಗುತ್ತೆ. ವಿಜಯ ಆಗ ಎರಡು ಬಂತು, ಒನ್ ಶಾರ್ಟ್ ಟೂ ಬರ್ಡ್ಸ್ ಅಂತ. ನಮ್ಮವರಿಗೆ ಬಲ ಕೊಡು, ಇನ್ನೊಬ್ಬರಿಗೆ ಬಲ ಕುಗ್ಗಿಸು, ವಿಜಯ. ಅಷ್ಟೇ ಅಲ್ಲ, ವಿಜಯ ಅಂತ ಹೇಳಿದರೆ ಇಷ್ಟೂ ಸಾಧನೆ ಮಾಡುವುದು ಯಾರು? ನಾವು ಯಾರ ಮೂಲಕ? ಧ್ಯಾನ ಮನಸ್ಸಿನ ಮೂಲಕ. ಮನಸ್ಸಿಗೆ ಅಭಿಮಾನಿಗಳು ಪ್ರಧಾನ. ಯಾರು ಮಾಡಿಸ್ತಾ ಇದ್ದಾರೆ ನಮಗೆ ಅಂದ್ರೆ? ಇಂದ್ರದೇವರು ತಾನೇ, ಅವರೇ ಮಾಡಿಸೋದು. ಕೂತ್ಕೊಂಡು ಎಲ್ಲ ಮಾಡಿಸ್ತಾ ಇರ್ತಾರೆ. ಅವ್ರನ್ನ ಮರೆತು ಬಿಡ್ತೀವಿ ನಾವು, ಡೈರೆಕ್ಟ್ ಆಗಿ ಗರುಡೇಶ್ವರದಾರಿಗಳು ಬಿಡ್ತೀವಿ. ಅವ್ರ ಚಿಂತನೆ ಆಗ್ಬೇಕು. ಅದಕ್ಕೆ ವಿಜಯ, ಅದಕ್ಕೆ ವಿಜಯ ಸಾರಥಿ. ಯಾರಿಗೆ ಹೆಸರು ವಿಜಯ ಅಂದ್ರೆ? ಅರ್ಜುನನಿಗೆ ಹೆಸರು. ಅದಕ್ಕೆ ಅರ್ಜುನ ಅಲ್ಲ, ಪ್ರಧಾನ ನಮ್ಗೆ ಬೇಕಾಗಿದ್ದು ಇಂದ್ರ. ಇಂದ್ರನನ್ನು ಚಿಂತನೆ ಮಾಡಿ, ಇಂದ್ರದೇವರ ಚಿಂತನೆ ಮಾಡಿ. ವಿಜಯ ಅಂದರೆ ಅವರಿಗೆ ಇಂದ್ರದೇವರ ಮೂಲಕ ಸದಾ ವಿಜಯವನ್ನ, ಇಂದ್ರದೇವರ ಒಂದೊಂದು ತುಂಡು ತುಂಡು ಅದ್ಭುತವಾಗಿ ಬಂತು. ಹೌದಾ? ಅಲ್ಲಿ ನಿಂತು ಅವರ ಮೂಲಕ ಎಲ್ಲರಿಗೂ ವಿಜಯ ಕೊಡಿಸಿದಂತಹ ಸ್ವಾಮಿ ವಿಜಯ. ಅಷ್ಟೇ ಅಲ್ಲ, ವಿಠಲ ವಿದಾ ಜ್ಞಾನೇನ ಠೂನ್ ಠಾನ್ ಶುಲ್ಯಾನ್ ಲಾತಿ ಗೃಹಾತಿ ಇತಿ ವಿಠಲ. ವಿದಾ ಅಂದ್ರೆ ಜ್ಞಾನೇನ, ಜ್ಞಾನದಿಂದ. ಠಾನ್ ಅಂದ್ರೆ ಶೂನ್ಯ, ಜ್ಞಾನ ಶೂನ್ಯರಾದವರನ್ನ ಲಾತಿ, ಅವರನ್ನು ಹತ್ತಿರ ಕರೆದು ರಕ್ಷಣೆ ಮಾಡ್ತಾನಾದ್ದರಿಂದ ದೇವರಿಗೆ ವಿಠಲ. ಹೇಗೆ? ವಿದಾ ಜ್ಞಾನೇನ ಠಾನ್ ಶೂನ್ಯಾನ್. ಸರಿ, ಹಾಗಾದರೆ ವಿಜಯ ನಮ್ಮವರಿಗೆ ವಿಜಯ ಕೊಟ್ಟು ಬೇರೆಯವರು ಹಾಳೆ ಮಾಡಿ ನಮಗೆ ವಿಜಯ ಕೊಡತಕ್ಕಂಥ ನಮ್ಮ ಜ್ಞಾನಪ್ರದನಾದ ಸ್ವಾಮಿ ಎಂಥವ? ಪರಬ್ರಹ್ಮ. ಇಷ್ಟೆಲ್ಲಾ ಗುಣಗಳು, ಸಾನಂದ, ವಿಜಯ, ವಿಠಲ, ತುಂಬಾ ಹೆಚ್ಚಾಗುತ್ತಾ ಪರಬ್ರಹ್ಮ ಅಂದ್ಬಿಡಿ. ಎಲ್ಲ ಜಾಮ್ ಪ್ಯಾಕ್, ಒಂದೇ ಪ್ಯಾಕೇಜ್ ಅಂತ ಹೇಳ್ತಾರಲ್ಲ, ಹಾರ್ಟ್ ಆಪರೇಷನ್ ಎಲ್ಲ ಮಾಡಿ ಹೊರಗೆ ಹಾಕೋ ತನಕ, ಊಟ ಎಲ್ಲ ಕೊಟ್ಟು ಹೊರಗೆ ಹಾಕೋ ತನಕ ಅವ್ರನ್ನ ಎಷ್ಟು ದುಡ್ಡು ಇಷ್ಟು ಅಂತ ಕೊಡ್ತಾರಲ್ಲ, ಆ ತರ ಪ್ಯಾಕೇಜ್ ಇಷ್ಟು ಪರಬ್ರಹ್ಮ ಅಂತ. ಇಷ್ಟೆಲ್ಲಾ ಚಿಂತನೆ ಮಾಡ್ತಾ ಇದ್ರೂ ಕೂಡ ಪಕ್ಕದಲ್ಲಿ ಒಬ್ಬರು ಕೂತಿರ್ತಾರೆ ಒಳಗೆ. ಯಾರು ಅಂದ್ರೆ ಕಾಲನೇಮಿ ಕೂತಿರ್ತಾನೆ ಒಳಗೆ, ಬೇಡದ ಕಾಮನೆಗಳನ್ನ ಕೊಡ್ತಾ 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 ಹೊರಡ್ತಾನೆ. ಅಲ್ಲ, ಕಾಲನೇಮಿಗೆ ಅಷ್ಟು ಪವರ್ ಇದೆಯಾ ಒಳಗೆ ಸ್ವಾಮಿ ಎಲ್ಲ ಕೊಡಿಸೋದು? ದೇವತೆಗಳನ್ನು ಕೊಡಿಸಿ ಕಾಲನೇಮಿಯ ಮೂಲಕ ನಮಗೆ ಬೇರೆ ಬೇರೆ ಕಾಮನೆಗಳನ್ನೆಲ್ಲ ಕೊಡ್ತಾ ಇರೋ ಸ್ವಾಮಿ ಅಲ್ಲ ಕಾರಣ, ನಮ್ಮ ಪ್ರಾರಬ್ಧವೇ ಅಲ್ಲ. ಹಾಗಾದರೆ ಇಲ್ಲಿ ನೋಡಿ ಸಿಚುವೇಶನ್ ಹೇಗಿದೆ ಅಂದ್ರೆ, ಅಂಥ ಕಾಮನೆ ಬಾರದಂತೆ ತಡೆಯೋಣ, ಸ್ವಾಮಿಯೇ ಮೊದಲು ತಡೆದು ಬಿಡ್ತಾನೆ. ನಮಗೆ ಯಾವ್ದು ದುಷ್ಟ ಕಾಮನೆ ಬರಬಾರದು ಸಜ್ಜನರಿಗೆ ಮೊದಲೇ ಫಿಲ್ಟರ್ ಮಾಡಿಬಿಡ್ತಾನಂತ. ಎಸ್, ಎಲ್ಲ ಫಿಲ್ಟರ್ ಮಾಡಿಬಿಟ್ಟಿರ್ತಾನಂತ. ಯಾವುದು ಬರಬೇಕೋ ಕಂಪಲ್ಸರಿ ನಮ್ದಿನ ಪ್ರಾರಬ್ಧ ಉಣ್ಲೇಬೇಕು ಅಂತಿರುತ್ತಲ್ಲ, ಅದು ಕೊಟ್ಟೇ ಕೊಡ್ತಾನಂತೆ. ಆ ಕೊಟ್ಟಾಗ ನಮ್ ಗತಿ ಏನು? ಬೇರೆ ಕಡೆಯಲ್ಲಿ ಮನಸ್ಸು ಹೋಗ್ತಾ ಇರುತ್ತಲ್ಲ, ಎಲ್ಲಿ ಹೋಗ್ಬಾರ್ದು ಅಲ್ಲಿ ಹೋಗುತ್ತಲ್ಲ, ಕಳಿಸ್ತಾನಲ್ಲ ಸ್ವಾಮಿ, ಏನ್ ಮಾಡಬೇಕು ಅಂದ್ರೆ, ಅವಾಗ ಈ ಕಾಮನೆ ಎಂಬುದಕ್ಕೆ ಇಬ್ಬರು ಅಭಿಮಾನಿಗಳು, ಕಾಮನಾ ಅಂತ ಬಂದರೆ ಅದಕ್ಕೆ ಇಬ್ಬರು ಅಭಿಮಾನಿಗಳು ಯಾರು? ಮನ್ಮಥ ಒಂದು, ಕಾಲನಿಯಮಿ ಒಂದು. ಒಳ್ಳೆದಾದ ಕಾಮನೆಗಳಿಗೆ ಮನ್ಮಥ ನಿಯಾಮಕ, ಕೆಟ್ಟದಾದ ಕಾಮನೆಗಳಿಗೆ ಕಾಲನೇನು ನಿಯಾಮ. ಹಾಗಾದ್ರೆ ಇವಾಗ ನಮ್ಗೇನಾಗ್ಬೇಕಾಗಿದೆ? ನಮ್ ಪ್ರಾರಬ್ಧ ಕರ್ಮಾನುಸಾರ ದೇವರು ಕಂಪಲ್ಸರಿಯಾಗಿ ಏನೇನು ಕಾಮನೆಗಳು ಕೊಡ್ತಾ ಇದ್ದಾನೆ ಬೇರೆಯದು, ಅದು ಟರ್ನ್ ಆಗ್ಬೇಕಾಗಿದೆ, ಸತ್ಕಾಮನೆ ಆಗಬೇಕಾಗಿದೆ. ಆಗಿಬಿಟ್ರೆ ನಮ್ಗೇನ್ ಪ್ರಾಬ್ಲಮ್ ಇಲ್ಲ ಅಲ್ವಾ? ಪ್ರಾಬ್ಲಮ್ ಯಾವುದು ಇಲ್ಲ. ಇಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಇನ್ ಅವರ್ ಓನ್ ಕ್ಯಾಶ್ ಅಲ್ವಾ? ಇವಾಗ ಇಂಡಿಯಾಗೆ ಬಂದಿವಿ, ಇಂಡಿಯಾಗೆ ಬಂದ್ಮೇಲೆ ಡಾಲರ್ಸ್ ಇಟ್ಕೊಂಡು ತಿರುಗಿದ್ರೆ ಯಾರಾದ್ರೂ ಕೊಡ್ತಾರ? ಒಂದು ಚಾಕ್ಲೇಟು ಕೊಡಲ್ಲ, ಅಂದ್ರೆ ಬೆಲೆ ಗೊತ್ತಿಲ್ಲ ಹಂಗಿದ್ರೆ. ಇಲ್ಲ ನೀವು ಅಲ್ಲಿಗೆ ಹೋಗಿ ಇಲ್ಲಿ ಬೇಡ ನಮ್ಮವ್ರು ಕೊಟ್ರೆ ಕೊಟ್ಟಾರ, ಬೇಡ ಕೊಟ್ರೆ ಕೊಟ್ಟಾರ, ಅಲ್ಲಿ ರೂಪಾಯಿ ಕೊಟ್ರಿ. ಆ ಎಕ್ಸಾಂಪಲ್ ಸರಿ ಹೋಗುತ್ತೆ. ಅಲ್ಲಿಗೆ ಹೋಗಿ ಒಂದು ರೂಪಾಯಿ ಕೊಟ್ಟು ಒಂದು ಚಾಕ್ಲೇಟ್ ಕೊಡಿ ಅಂದ್ರೆ ಓದಿ ಕಳಿಸ್ತಾರ. ಯಾಕೆ ಅವರ ಮಿನಿಮಮ್ 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 ಅಲ್ಲಿ ಯಾವ್ದಿರುತ್ತೋ ಅದರಲ್ಲಿ ಒಂದು ಫೋರ್ತ್ ಇರಲ್ಲ ನಮ್ದು, ಒಂದು ರೂಪಾಯಿ ಅಲ್ವಾ, ಬಹಳ ಕಡಿಮೆ ಲೀಸ್ಟ್ ನಮ್ದು ಮಾಡಿಬಿಟ್ಟಿದ್ದಾರೆ. ಹೌದಾ? ಹಾಗಾದರೆ ಈ ಮನಸ್ಸಿನ ಭಾವನೆಗಳು ನಾನಾ ರೀತಿ ನಾನಾ ರೀತಿ ನಾನಾ ರೀತಿ ಬರುತ್ತಲ್ಲ, ಇದಕ್ಕೆ ರಿಪೇರ್ ಹೇಗೆ? ಇದು ಗೊತ್ತಿದ್ದವರಿಗೆ ಏನ್ ಚಿಂತೆ ಇಲ್ಲ, ಎಲ್ಲಿ ಹೋದ್ರು ಕೂಡ ಸ್ವಾಮಿ ನಿನ್ ಸಂಕಲ್ಪ ಹೊರಟಾಗುತ್ತೆ. ಅದಕ್ಕೆ ಹೇಳ್ತಾರೆ, ಇದೇ ಶಬ್ದ ಬಳಸ್ತಾರೆ ನಮ್ಮ ಅರಣ್ಯಕಾಚಾರ, ಕಾಮಪೂರ್ವಕ ವೃತ್ತಯೋಪಿಹಿ ತೇ ಸುಖಾತ್ಮಕ ಮೂರ್ತಿಷು ವ್ಯಕ್ತಿ ಕಾರಣ ಭಾವತೋ ನಚ ದೂಷಣಾಯ ಭವಂತಿನಿ. ಹೇ ಸ್ವಾಮಿ, ಕಾಮನೆಗಳೇನೋ ಬರುತ್ತೆ, ಬರಲಿ, ನಾನೇನು ಬೇಡ ಅಂಬಲ್ಲ, ಒಂದು ಕನ್ಸೆಷನ್ ಕೊಡು ಸಾಕು. ಆ ಕಾಮನೆಗಳು ಬರ್ತಾ ಇದೆಯಲ್ಲ, ಅಲ್ಲಿ ನಿನ್ನ ರೂಪ ಚಿಂತನೆ ಮಾಡುವಂತೆ ಮಾಡು, ನೀನೇ ಕೊಡ್ತಾ ಇದೀಯ ಹರೇ ಅಂತ. ಎಲ್ಲಿ ಕರ್ಕೊಂಡು ಹೋಗ್ತೀಯೋ, ಯಾವ ರೂಪದಲ್ಲಿ ನೀ ಕರ್ಕೊಂಡು ಹೋಗ್ತಾ ಇದೆಯೋ ಆ ಆಕಾರದಲ್ಲಿ ನಿನ್ನ ನೆನಪು ಕೊಟ್ಟು ಬಿಡು. ಈ ಆಲೋಚನೆಗಳಲ್ಲಿ ಆ ಕರ್ಮಗಳಲ್ಲಿ ನಿನ್ನ ರೂಪ ಬರ್ತಾ ಇದೆ ಅಂತ ನೆನಪು ಕೊಡು. ಆ ಬಂದದ್ದೇ ನಿನ್ನ ಅಧೀನ ಚಿಂತನ. ಸ್ವಾಮಿ ಎದ್ದಕ್ಕೆ ತಪ್ಪಯ್ಯ, ಆಚೆ ಹೋಗುವುದು ನಾನು ವಿವಶ, ನಿನ್ನ ವಶ ನಾನು, ನನ್ನ ಕರ್ಮಕ್ಕೆ ತಕ್ಕಂತೆ ನೀ ಕರ್ಕೊಂಡು ಹೋಗ್ತಾ ಇದೀಯ, ಒಳ್ಳೆದಕ್ಕೆ ಮಾಡ್ತಾ ಇದೀಯ, ಅದೆರಡು ಮಾತಿಲ್ಲ, ಕಳಿಲಿಕ್ಕೆ ಮಾಡ್ತಾ ಇದೀಯ, ಆದರೆ ಏನು ಮಾಡಲಿ, ತೊಂದರೆ ಆಗ್ತಾ ಇದೆ ಸಾಧನೆಗೆ, ಅದನ್ನು ನೀನೇ ಉದ್ಧಾರ ಮಾಡು ಹರಿಯೇ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಆ ಭಾವನೆ ಆ ರೂಪ ಏನೇನಿದೆ ಅಲ್ಲಿ ಭಗವಂತನ ಚಿಂತನೆ ಮಾಡಲಿಕ್ಕೆ ಶುರುವಾದ್ರೆ ಏನಾಗುತ್ತೆ ಅಂದ್ರೆ, ಅದು ಆ ರೀತಿಯಾದ ಆಲೋಚನೆಗಳು ಬರಲಿಕ್ಕೆ ಕಾರಣವಾದ ಪಾಪವನ್ನು ಸುಡ್ತಾ 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 ಬರುತ್ತೆ. ಅವಾಗೆ ಈ ಆಲೋಚನೆ ಬರೋದೇ ಇಲ್ಲ ಅಂತ ಹೇಳ್ತಾರೆ. ಇದು ಮೈನ್ ರಿಪೇರ್. ಇದು ಈ ಪ್ರಾಬ್ಲಮ್ ನನ್ನ ಬಾಯಿಂದ ಬಂತು ಇವತ್ತು, ಈ ಪ್ರಾಬ್ಲಮ್ ನನ್ನ ಬಾಯಿಂದ ಬಂತು. ಯಾಕಪ್ಪ ಆಚಾರ್ಯ ಇಂಥ ಪ್ರಾಬ್ಲಮ್ ಕುರಿತು ಹೇಳ್ತಾ ಇದ್ದಾರೆ ಅಂದ್ರೆ, ಇದು ಎಲ್ಲರ ಪ್ರಾಬ್ಲಮ್, ಯಾರು ಹೇಳಿಕೊಳ್ಳಾರದ ಪ್ರಾಬ್ಲಮ್ ಇದು. ಹೌದಾ ಅಲ್ವಾ? ಎಲ್ಲರಲ್ಲೂ ಕೂತಿರುತ್ತೆ, ಡಿಗ್ನಿಫೈಡ್ ಆಗಿರ್ತಾರೆ ಎಲ್ಲರೂ ಕೂಡ, ಯಾರಿಲ್ಲ, ಯಾರ ಕೈಯಲ್ಲಿ ಯಾರ ಮನಸ್ಸು ಸರ್ರಂತ ಓಡಿಸ್ತಾ ಇರ್ತಾನೆ. ಹುಡುಗಿದ್ದಾಗಲಿಂದ ಮುದುಕರಾಗೋ ಪರ್ಯಂತ ನಮ್ಮ ಮನಸ್ಸು ನಮ್ಮ ಕೈಯಲ್ಲಿರಲ್ಲ, ಹುತ್ತಾನೆ. ಅವನು ಎಲ್ಲಿಗೆ ಓಡಿಸಿದ್ರು ಓಡೋಗ್ತಾ ಇರುತ್ತೆ. ಓಡಿದ ಮೇಲೆ ಅಯ್ಯಯ್ಯೋ ಅಂದೆ ಮಂತ, ಓಡಿತಲ್ಲ, ಓಡಿದ ಮೇಲೆ ಅಯ್ಯೋ ರಾಮ ಕೃಷ್ಣ ಮತ್ತು ದೇವರ ಸ್ಮರಣೆ ಇವೆಲ್ಲ, ಮತ್ತು ಓಡೋ ಕಾಲಕ್ಕೆ ನಿಮ್ಮ ಪರಿಸ್ಥಿತಿ ಏನು, ಕೈಯಲ್ಲಿತ್ತ ಇಲ್ಲ, ರಿಪೇರ್ ಏನು? ಪ್ರತಿ ಸಲ ಓಡಿದ ಕಾಲಕ್ಕೆಲ್ಲ ಓಡಿದ ಮೇಲೆ ಕೃಷ್ಣ ರಾಮ ಅಂತ ಅನ್ನೋದಾ? ಅದು ಹೇಗಿರುತ್ತೆ ಅಂದ್ರೆ, ಈ ನಮ್ಮ ಕಡೆ ಎಲ್ಲ ಮಿರ್ಚಿ ಬಜ್ಜಿ ಮಾಡ್ತಾರೆ, ಮೆಣಸಿನಕಾಯಿ ಬಜ್ಜಿ ಮಾಡ್ತಾರಲ್ವ, ನೀವು ಮಾಡಿದ ಉಪಯೋಗ ಇಲ್ಲ, ವೇಸ್ಟ್ ಅದು. ಅದು ಮೆಣಸಿನಕಾಯಿಕ್ಕಿಂತ ಸೌತೆಕಾಯಿ ಅಂದ್ರೆ ಉತ್ತಮ. ಅದು ಮೆಣಸಿನಕಾಯಿ ಎಲ್ಲೇ ಇಲ್ಲ, ಮೆಣಸಿನಕಾಯಿ ಲಕ್ಷಣವೇ ಇಲ್ಲ. ಹೇಗೆ ನಾವು ಭಕ್ತರು ಅಂತ ಕಲಿಸಿಕೊಂಡು ಭಕ್ತರ ಲಕ್ಷಣವೇ ಇಲ್ಲದೆ ಬರೇ ಮುದ್ರಣಾಮ ಹಾಕೊಂಡು ಓಡಾಡ್ತಾ ಇರ್ತೀವೋ, ಹಾಗೆ ಮೆಣಸಿನಕಾಯಿ ಅಂತ ಕರೆಸಿಕೊಂಡು ಖಾರ ಇಲ್ಲದ ಪದಾರ್ಥ ಅದು, ಯಾವುದು ಇಲ್ಲಿರುವ ದಪ್ಪನ ಮೆಣಸಿನಕಾಯಿ ಉತ್ತಕ್ಕಿರುತ್ತಲ್ಲ ಬರೇ ಅಂದ್ರೆ, ಅದು ಅದಕ್ಕೆ ಪಾಪ ಹೊಟ್ಟು ಬರುತ್ತೇನೆ ಇಲ್ಲಿ, ಆದ್ರೆ ನಮ್ ಕಡೆ ಬರಬೇಕು. ಮೆಣಸಿನಕಾಯಿ ಬಜ್ಜಿ ಅಂತ ಮಾಡುತ್ತಾರೆ, ಆ ಮೆಣಸಿನಕಾಯಿ ಸಪರೇಟ್ ಆಗಿ ತರ್ತಾರೆ. ಅದೇ ಅದ್ರ ಲಕ್ಷಣಗಳೇನು ಅಂದ್ರೆ, ಪ್ರಪಂಚದಲ್ಲಿ ಎಷ್ಟು ಎಲ್ಲಿ ಇರೋದಷ್ಟು ಖಾರ ಅದಕ್ಕೆ ಕೂತಿರಬೇಕು, ಅದು ಕಪ್ಪು ಗ್ರೀನು ಎರಡು ಸೇರಿರ್ಬೇಕು, ಡಾರ್ಕ್ ಗ್ರೀನ್ ಅಲ್ಲಿ ಬಂದಿರುತ್ತೆ. ಅದು ಒಂದು ಹಾಕಿದ್ರೆ ಸಾಕು, ನೀವು 10 ಜನ ಅಡಿಗೆ ಮಾಡಬಹುದು. ಅಂಥದರಲ್ಲಿ ಅದರಲ್ಲೂ ಸ್ವಲ್ಪ PhD ಲೆವೆಲ್, ನಾರ್ಮಲ್ ಲೆವೆಲ್ ಅಂತದು. ನಾರ್ಮಲ್ ಲೆವೆಲ್ ಅಂದ್ರೆ ಅದನ್ನ ಚೂರು ಒಡಗಿನ ಬೀಜ ಎಲ್ಲ ತೆಗೆದು ಬಾಡಿಸಿ ಅದರಿಂದ ಬಜ್ಜಿ ಮಾಡುವ, ಅದೆಲ್ಲ ಏನು ಸಿಟ್ಟಿಂಗ್ ಸೆಷನ್ ಅವರಿಗೆ. ಅದು ಮಾಮೂಲು ಸ್ವಲ್ಪ ದೊಡ್ಡವರು ಆದವರು ಅಂತ ಹೇಳಿದ್ರೆ ಆ ಬೀಜ ಮಾತ್ರ ತೆಗೆದು ಅದರಲ್ಲಿ ಹುಣಸೆ ಹಣ್ಣು ಎಲ್ಲ ಮಸಾಲ ತುಂಬಿ ಮಾಡುವರು ಕೆಲವರು. ಅದು ಅಲ್ಲದೆ ರಾ ಚೆನ್ನಾಗಿ ಹೈ PhD ಲೆವೆಲ್ ಹೋಗೋರು ಅಂದ್ರೆ ಏನು ತೆಗಿಯಲ್ಲ, ಡೈರೆಕ್ಟ್ ಡಿಪ್ ಮಾಡೋದು ಹಾಕೋದು. ಇನ್ನು ಅದರಲ್ಲಿ ಖಾರ ಹೋಗ್ಲಿಕ್ಕೆ ಬೇಕಾಗಿರತಕ್ಕಂಥ ಯಾವ ಸಿಸ್ಟಮ್ ಇಲ್ಲ, ಎಲ್ಲಾ ಖಾರ ಹಾಗೆ ಕೂತಿರ್ಬೇಕು. ಅಂಥ ಬಜಿಯನ್ನು ಹಾಕಿದ ಕಾಲಕ್ಕೆ ಅವರು ಮನುಷ್ಯರೇ, ಒಂದೊಂದು ಚೂರು ಕಚ್ಚಿದಾಗೆಲ್ಲ ನಾಲಿಗೆ ಉರಿತಾ ಇರುತ್ತೆ, ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ, ಭಯಂಕರ ಹಾ 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 ಅಂತ ಇರ್ತಾರೆ. ಅಂತ ಇದ್ರೂ ಕೂಡ ಮತ್ತೂ ಕಚ್ತಾನೆ ಇರ್ತಾನೆ. ಹಾಗೆಯೇ ಈ ಮನಸ್ಸು ನಮ್ಮ ಮಾತು ಕೇಳದೆ ಓಡಿದ ಕಡೆಯೆಲ್ಲ ಆ ಮೆಣಸಿನಕಾಯಿ ಥರ ಏನು ಓಡಿದ ಕಡೆಯೆಲ್ಲ ಹಾ ಹಾ ಕೃಷ್ಣ ಕೃಷ್ಣ ಅಂತ ಇರೋದು. ಓಡಿದ ಕಡೆಯೆಲ್ಲ ಒಂದು ಕಡೆ ರುಚಿ ಬರ್ತಾ ಇದೆ, ಒಂದು ಕಡೆ ದುಃಖವೂ ಆಗ್ತಾ ಇದೆ. ಹೌದಾ? ಆ ಬಜ್ಜಿ ಕಚ್ಚಿದಾಗ ಒಂದು ಕಡೆ ರುಚಿಯೂ ಬರ್ತಾ ಇದೆ, ಇನ್ನೊಂದು ಕಡೆ ಅಪಾರ ದುಃಖ ಆಗ್ತಾ ಇದೆ. ಸೇಮ್ ಸಿಸ್ಟಮ್. ಮನಸ್ಸು ಎಲ್ಲಿ ಹೋಗಬಾರದು ಅಲ್ಲಿ ಹೋಗ್ಲಿಕ್ಕೆ ಶುರು ಮಾಡಿದಾಗ ಯಾಕೆ ಹೋಗುತ್ತೆ? ಸುಖ ಸಿಗುತ್ತೆ ಅಂತ ಹೋಗ್ತಾ ಇದೆ, ಸಿಗ್ತಾ ಇದೆ, ಹೋದ ಕೂಡಲೇ ಸಿಗ್ತಾ ಇದೆ. ಆದರೆ ಆ ಸಿಗುವಾಗಲೇನೆ ಶಾಸ್ತ್ರದ ಎಚ್ಚರ ಬರ್ತಾ ಇದೆ. ಏ ಹೀಗೆ ಸಿಗಬಾರ್ದು ನಿಂಗೆ ಸುಖ ಅಂತ ಹೇಳಿದಾಗ ಅಯ್ಯೋ ಕೃಷ್ಣ ಕೃಷ್ಣ ಅಂತ ಎರಡನೇದು ಏನು ಹಾ 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 ಅಂತ ಶಬ್ದ ಮಾಡಿದಂತೆ ಮಾಡ್ತಾ ಇರ್ತೀವಿ. ಅದಕ್ಕೆ ಶಾಸ್ತ್ರಕಾರರದ್ದು ಎಷ್ಟು ಕಾಲ ಈ ನಾಟಕ, ಎಷ್ಟು ಕಾಲ ಈ ನಾಟಕ. ಈ ಮನಸ್ಸು ಹೀಗೆ ಹೋಗ್ಲಿಕ್ಕೆ ಕಾರಣವಾದಂಥ, ನಾನಾ ರೀತಿಯಾಗಿ ಹೋಗ್ಲಿಕ್ಕೆ ಕಾರಣವಾದಂಥ ಬುಡ ಯಾವುದು? ನಿಂದೇ ಪಾಪ. ಅದು ಕಳ್ಕೋಬೇಕಲ್ಲ, ಅದು ಕಳ್ಕೊಂಡ್ರೆ ಈ ಮನಸ್ಸು ಹೋಗೋದೇ ಇಲ್ಲ. ಹಾಗಾದ್ರೆ ಈ ಮನಸ್ಸು ಹೋಗಬಾರದ ಕಡೆಗೆ ಹೋಗದೆ ಮಾಡಲಿಕ್ಕೆ ಏನು ರಾಜಮಾರ್ಗ ಅಂತ ಹೇಳಿದರೆ ಇಷ್ಟೇ, ಹೋದ ಕಡೆ ಹೋಗುವ ಮನಸ್ಸಿನ ಆಲೋಚನೆಗಳಲ್ಲಿ ಆ ಕ್ರಿಯೆಗಳಲ್ಲಿ ಭಗವದ್ ರೂಪದ ಸ್ಮರಣೆ ಬಂತ, ಮುಗಿತು. ಆ ಮನಸ್ಸಿಗೆ ಒಳಗೆ ರಿಪೇರ್ ಆಗ್ತಾ 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 ಬರುತ್ತೆ. ಮನಸ್ಸಿನ ಒಳಗಿನ ಪಾಪ ಎಲ್ಲ ಕತ್ತರಿಸಿ ಹೋಗಿ ಇನ್ನು ಎಲ್ಲಿಗೂ ಹೋಗುವುದೇ ಇಲ್ಲ. ಇವಾಗ ಯಾರಾದರೂ ವಾಂತಿ ಮಾಡಿಕೊಂಡಿರ್ತಾರೆ, ಅದು ನೋಡಿದ ಕೂಡಲೇ ಓಡಿ ಬರ್ತಾ ಇರ್ತೀವ ಅಪ್ಪಾ ಅಂತ ಹೇಳಿ. ಎಂದಾದರೂ ಇಷ್ಟಪೂರ್ವಕವಾಗಿ ಅದನ್ನು ನೆನೆಸ್ತೀವ? ಹೋಗುತ್ತ ಹತ್ತಿರ ಹೋಗಲ್ಲ. ಹೌದಲ್ವಾ? ಎಕ್ಸಾಂಪಲ್ ಚೆನ್ನಾಗಿದೆಯಾ? ನಾನಲ್ಲ, ಗೋಪಾಲಾಚಾರ ಕೊಡ್ತಾರೆ. ನಿನ್ನ ಬಿಟ್ಟು ಅನ್ಯ ಯನಗೆ ವಮನ ಸಮವೆನಿಸು ಹರಿಯೇ. ಹಾಗಾಗ್ಬಿಟ್ರೆ ನಾವು ಮನಸ್ಸು ಹೋಗುತ್ತಾ? ಹೋಗೋದೇ ಇಲ್ಲ. ದೇವರ ಹತ್ರ ಪ್ರಶಾಂತ ಕೂತಿರುತ್ತೆ. ಹಾಗಾಗ್ಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ, ಎಲ್ಲೆಲ್ಲಿ ಓಡಾಡ್ತಾ ಇದೆ ಭಗವಂತ ಈ ಮನಸ್ಸು, ಅದ ಬಲವಂತವಾಗಿ ಸೆಲೆದು ಇಲ್ಲಿ ಕೊಡು ಇಲ್ಲಿ ಕೊಡು ಅಂದ್ರೆ ನಾವು ಕೂಡಲ್ಲ ಅಂತ ಕೂತು ಸ್ವಲ್ಪ ಕೂತಿರುತ್ತೆ. ಕಟ್ಟೆ ಹಾಕಿದಂಗೆ ಚೂರ್ಣ ಹಗ್ದಿಲಿದ್ಬಿಟ್ಟು ಹೈ ಅಂತ ಅಲ್ಲೇ ಕೂತಿರುತ್ತೆ. ಹೋಗಿ ಇದಕ್ಕಾಗಲ್ಲ, ಮಾಡಬೇಕಾಗಿದೆ ಏನು? ಅದನ್ನೇ ಒಳಗೆ ರಿಪೇರ್ ಮಾಡಿಬಿಟ್ರೆ ಅದು ಹೋಗ್ಬಾರ್ದು. ಅದಕ್ಕೇನು ಮಾಡಬೇಕು ಅಂದ್ರೆ, ಅದನ್ನು ಹಾ ಕಳಿಸ್ತಾ ಇರೋದು ಯಾರು? ಮನಸ್ಸು ಜಡ, ಒಳಗೆ ಸ್ವಾಮಿನೇ ದೈತ್ಯರ ಮೂಲಕ, ದೇವತೆಗಳ ಮೂಲಕ, ದೈತ್ಯರ ಮೂಲಕ ಅಲ್ಲೇ ಕುಡಿಸ್ತಾ ಇದ್ದಾನೆ. ದೇವನ ಕೇಳಿ, ಯಾಕೋ ಮಹಾರಾಯ ನಾನಂತೂ ಬಲವಂತವಾಗಿ ಸೆಳ್ಕೊಂಡು ಬರ್ತೀನಿ, ನೀನೇ ಕುಡಿಸ್ತೀಯಲ್ಲೋ ಅಂತ ಕೇಳಿದ್ರೆ, ನೀ ಮಾಡಬೇಕಾಗಿದ್ದು ಮಾಡ್ತಾ ಇಲ್ಲ, ಅದಕ್ಕೆ ಅದು ಕೊಡ್ತಾ ಇದ್ದಲ್ಲಿ ಏನು ಮಾಡಬೇಕು ಅಂದ್ರೆ, ನಾನೆಲ್ಲಿಗೆ ಕರ್ಕೊಂಡು ಹೋಗ್ತೀನೋ ಆ ಪದಾರ್ಥದಲ್ಲಿ ವ್ಯಕ್ತಿಯಲ್ಲಿ ಭಗವಂತನ ನೋಡಿಬಿಡು. ಹಾಗೆ ನನ್ನ ನಿನ್ನ ಆಲೋಚನೆಯಲ್ಲಿಯೂ ನನ್ನ ಚಿಂತನೆ ಮಾಡು. ಹಾಗೆ ಆ ಆಲೋಚನೆಯನ್ನು ಕೊಡತಕ್ಕಂತ ನನ್ನ ಮೂರ್ತಿಯನ್ನು ಚಿಂತನೆ ಮಾಡುತ್ತಾ ಇದ್ರೆ ಆ ಮೂರ್ತಿಯ ಚಿಂತನೆ ಆ ಬುಡದ ಪಾಪವನ್ನು ಕತ್ತರಿಸಿ ಅಲ್ಲಿಗೆ ಹೋಗದಂತೆ ಮಾಡಿಬಿಡುತ್ತೆ. ಅದು ವಾಂತಿಗೆ ಸಮಾನ ಅಂತ ಕಾಣಿಸುವಂತೆ ಮಾಡುತ್ತೆ. ಇದಯ್ಯ ರಹಸ್ಯ. ಇಲ್ಲದಿದ್ರೆ ನಿನ್ನ ಮನಸ್ಸು ರಿಪೇರ್ ಆಗುವ ಮಾರ್ಗವೇ ಇಲ್ಲ ಅಂತ ಹೇಳ್ತಾರೆ. ಈ ರಹಸ್ಯ ಗೊತ್ತಿದ್ದವರಿಗೆ, ಈ ರಹಸ್ಯ ಗೊತ್ತಿದ್ದವರಿಗೆ ಭಗವಂತ ಸಹಜವಾಗಿ ಎಲ್ಲಿಗೂ ಮನಸ್ಸು ಹೋಗ್ಲಿಕ್ಕೆ ಬಿಡಲ್ಲ. ಒಂದು ವೇಳೆ ಪ್ರಾರಬ್ಧ ಕರ್ಮ ಮನಸ್ಸು ಯಾರಿಗೆ ಎಲ್ಲಿಗೆ ಹೋಗ್ತದೆ ಯಾರು ಗೊತ್ತಾಗುತ್ತೆ, ಎಲ್ಲಿ ಟಾರ್ಚ್ ಹಾಕಿ ನೋಡ್ಲಿಕ್ಕೆ ಆಗುತ್ತಾ? ಅವರಿಗೆ ಮಾತ್ರ ಗೊತ್ತು, ಅವರವರಿಗೆ ಮಾತ್ರ ಗೊತ್ತು ಎಲ್ಲೆಲ್ಲಿ ಹೇಗೆ ಹೋಗ್ತಾ ಇರತ್ತೆ ಅಂತೇಳಿ. ಅದು ರಿಪೇರ್ ಆಗಬೇಕು ಅಂತ ನಿಜವಾಗಿ ಮನಸ್ಸಲ್ಲಿತ್ತ? ಇದು ರಾಜಮಾರ್ಗ. ಹಾಗಾದ್ರೆ ಭಗವಂತನ ಸ್ಮರಣೆ. ಹೌದಾ? ಇಷ್ಟೆಲ್ಲ ಹೇಳಿದ್ದೀರಿ, ನಿತ್ಯ ಇಷ್ಟೆಲ್ಲ ಸ್ಮರಣೆ ಮಾಡ್ಲಿಕ್ಕಾಗತ್ತ ಅಂದ್ರೆ, ಹೌದಾ ಸರಿ. ಹಾಗಾದ್ರೆ ಈ ಹೋಗಿದ್ದು ಕಾಮನೆ ಹೇಗಾಗಿದೆ? ದುಷ್ಟವಾದ ರೀತಿಯಲ್ಲಿ ಹೋಗ್ತಾ ಇದೆ, ಸುಖಕ್ಕಾಗಿ ಓಡತಾ ಇದೆ. ದೇವರು ಇಲ್ಲಿ ಬೇಡ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾನೆ, ಅಲ್ಲಿ ಹೋಗ್ತಾ ಇದೆ. ಅದನ್ನ ಟರ್ನ್ ಮಾಡಿ, ಟರ್ನ್ ಮಾಡಿ ದೇವರ ಕಡೆ ಕಳಿಸಿಬಿಟ್ರೆ ಏನಾಗುತ್ತೆ? ಸತ್ಕಾಮನೆ ಆಗುತ್ತೆ. ಹೌದಲ್ವ? ಸತ್ಕಾಮನೆ ಆಗುತ್ತೆ. ಅಲ್ಲಿ ಹೋಗಿದ್ದೇನೋ ಪದಾರ್ಥ ನೋಡ್ಲಿಕ್ಕೆ, ಕಂಡದ್ದೇನೋ ಅವನು. ಹೇಗಾಯಿತು? ಧ್ರುವರಾಜರ ಬಾಯಿಂದ ಬಂದ ಮಾತು ಹೇಳ್ತಾರೆ. ಸ್ಥಾನಾಭಿಕಾಮಿ ತಪಸ್ಸಿ ಸ್ಥಿತೋಹಂ. ನಾನು ಸ್ಥಾನಕ್ಕಾಗಿ ತಪಸ್ಸನ್ನು ಮಾಡಿದ್ದೇನೋ ಸತ್ಯ, ಆದರೆ ಏನ್ ಮಾಡಲಿ, ಸ್ಥಾನ ಅಲ್ಲ, ನಿನ್ನ ಕಂಡುಬಿಟ್ಟೆ. ತ್ವಾಂ ದೃಷ್ಟವಾಂ ಸಾಧು ಮುನೀಂದ್ರ ಗುಖ್ಯಂ. ಜ್ಞಾನಿಗಳಿಗೂ ದೊರಕದೇ ಇರುವ ನಿನ್ನ ನೋಡಿಬಿಟ್ಟೆ. ನನ್ನ ಪರಿಸ್ಥಿತಿ ಏನಾಯಿತು? ಕಾಚಂ ವಿಚಿನ್ವ ನಿವ ದಿವ್ಯರತ್ನಂ. ತುಂಡು ಗಾಗಿ ಹುಡುಕುವವನಿಗೆ ಒಳ್ಳೆ ರತ್ನ ಸಿಕ್ಕಂತಾಯಿತಯ್ಯ. ಮುಂದೇನು ಅಂದ್ರೆ, ಸ್ವಾಮಿನ್ ಕೃತಾರ್ಥೋಸ್ಮಿ, ಕೃತಾರ್ಥನಾದೆ. ವರಂ ನಯಾಚೆ ವರಬೇಡ, ತುಂಡುಗಾಜು ಬೇಡ ಅಂತ ಹಾಗೆ ನಮ್ಮ ಮನಸ್ಸು ಪರಿಸ್ಥಿತಿ ಆಗುತ್ತೆ. ನಾವು ಈ ಭಗವಂತ ನಮ್ಮ ಬುಡವಾದ ಪಾಪದಿಂದಾಗಿ ಬೇರೆ ಕಡೆ ಅದು ಹೋಗ್ತಾ ಹೋಗ್ತಾ ಬಂದರೆ, ಅಂತಹ ಕಡೆ ಹೋಗುವಾಗ ಆ ಮನಸ್ಸಿನಲ್ಲಿ ಆಲೋಚನೆಗಳಲ್ಲಿ ಆ ರೂಪದಲ್ಲೇ. ಅದಕ್ಕೆ ಕನಕದಾಸರು ಮಾತು ಹೇಳ್ತಾರಲ್ಲ, ಎವೆಯಿಕ್ಕದೆ ನೋಡುವ ನೋಟ ನಿನ್ನದಯ್ಯ ಹರಿಯೇ ಅಂತ ಹೇಳ್ತಾರೆ. ಹೌದಾ? ಏನದು ಪೂರ್ತಿ ಮಾಡಿದ
ಜೀವನ
ಆ ಪಂಕ್ತಿ ಪೂರ್ತಿ ಮಾಡಿದ್ರೆ ಈ ಪಂಕ್ತಿ ಶಬ್ದ
ಕೆಟ್ಟ ದೃಷ್ಟಿಯಿಂದ ನೋಡ್ತಿದ್ದೀಯಾಂಗಿಯರ ರೂಪ
ಅಲ್ವಾ, ನಿಮ್ ಬಾಯಿಂದ ಬರಲಿ ಅಂತ ನೋಡ್ತಾರೆ. ನವಮೋಹನಾಂಗಿಯರ ರೂಪವ ಕಣ್ಣಿಂದ ಎವೆಯಿಕ್ಕದೆ ನೋಡುವ ನೋಟ ನಿನ್ನದಯ್ಯ. ಅವರಿಗೆ ಯಾವ ಮಾನ ಮರ್ಯಾದೆ ಈ ಉಲೋಕದ್ದೇನು ಬೇಕಾಗಿಲ್ಲ. ವಾಟ್ ಈಸ್ ಅ ಫ್ಯಾಕ್ಟ್, ಏನು ಮಾತಾಡಬೇಕು ಮಾತಾಡಬೇಕು ನಡೆಸ್ತಾ ಇದ್ದಾರೆ. ಇದು ನನ್ನ ಕೈಯಲ್ಲಿಲ್ಲ, ಸರ ಸರ ಸರನೇ ಬರ್ತಾ ಇದೆ ಕಣ್ಣು, ಇದನ್ನು ರಿಪೇರ್ ಮಾಡುವ ನೀನೆ. ಅದಕ್ಕೆ ಹೇಳ್ತಾರೆ ಅಲ್ಲಿ ನೋಡಿ, ನವಮೋಹನಾಂಗಿಯರ ರೂಪವ ಕಣ್ಣಿಂದ ಎವೆಯಿಕ್ಕದೆ ನೋಡುವ ನೋಟ ಅಂಬವರೆಗೂ ಫಾಲ್ಟ್ ಬಂದಿದೆ. ನಿನ್ನದಯ್ಯ ಅಂದುಕೊಳ್ಳೆ ಫಟ್ ಮುಗಿತ ಅಲ್ಲಿಗೆ ಬ್ಲಾಸ್ಟ್ ಆಗಿಬಿಡುತ್ತದೆ. ಇದು ಒಳಗಿನ ರಿಪೇರ್. ಹಾಗಾದ್ರೆ ಇಂಥ ಚಿಂತನೆ ಈ ರೀತಿಯಾಗಿ ಮನಸ್ಸು ಬೇರೆ ಕಡೆ ಹೋದಾಗ ಸಳೆದು ನಮ್ಮನ್ನ ಕೂಡಿಸುವ ವ್ಯಕ್ತಿ ಯಾರು ಅಂದ್ರೆ, ಯಾವಾಗಲೂ ಯುದ್ಧಕ್ಕೆ ಹೋದಾಗ ಆಪೋಸಿಟ್ ಪಾರ್ಟಿ ಈಕ್ವಲ್ ಪಾರ್ಟಿ ಕೂತಿರ್ಬೇಕು, ಅವರಾಚೆ ಇವರೀಚೆ ಇಬ್ಬರು ಇದ್ರೆ ಚೆನ್ನಾಗಿರುತ್ತೆ. ಮನಸ್ಸಿಗೆ ಕಾಮನೆಗಳು ಕೊಡ್ಲಿಕ್ಕೆ ಇಬ್ಬರು ಈಕ್ವಲ್ ಪಾರ್ಟಿ ಕೂತಿದ್ದಾರೆ. ಯಾರು ಅಂದ್ರೆ, ಒಬ್ಬರು ಕಾಲನೇಮಿ, ಒಬ್ಬರು ಮನ್ಮಥ. ನಾವು ಮನ್ಮಥನ ಎಂದರೂ ಸ್ಮರಣೆ ಮಾಡ್ತೀವ? ಅಪ್ಪನ ಹಣೆ ಸ್ಮರಣೆ ಮಾಡೋದೇ ಇಲ್ಲ, ಸ್ಮರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂಥ ಮನ್ಮಥರ ಒಳಗಿರತಕ್ಕಂಥ ಸ್ವಾಮಿಯನ್ನ ಚಿಂತನೆ ಮಾಡಿದರೆ ಸ್ವಾಮಿ ಏನು ಮಾಡುತ್ತಾನೆ? ಬೇರೆ ಕಡೆ ಹೋಗುವ ಮನಸ್ಸು ಕಾಲನೇಮಿ ಸೆಳಕೊಂಡು ಹೋಗ್ತಾ ಇದೆ, ಅವನ ಬಡದು ಈಚೆ ಸೆಳೆದು ಕಳಿಸ್ತಾನೆ. ಆ ಬಡದು ಸೆಳೆದು ಕಳಿಸಲಿಕ್ಕೆ ಎರಡು ಬೇಕು, ನಮ್ಮ ಪಾಪ ಕತ್ತರಿಸಿ ಹೋಗಿರ್ಬೇಕು, ಪುಣ್ಯ ಹೆಚ್ಚಾಗಿರ್ಬೇಕು. ಅದು ಯಾವ್ದ್ರಿಂದ ಬರುತ್ತೆ ಅಂದ್ರೆ, ಮೀನಾಂಕನಯ್ಯ. ಎಷ್ಟು ಚೆನ್ನಾಗಿ ಕೊಡ್ತಾರೆ ವಿಜಯದಾಸರು. ಈ ಸಾಧನೆ ಮಾಡುವಾಗ, ಧ್ಯಾನ ಮಾಡುವಾಗ ದೈತ್ಯರೆಲ್ಲ ದೇವರ ಕಡೆ ಹೋಗದೆ ಬೇರೆ 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 ಕಡೆಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಂಥ ಕಾಲಕ್ಕೆ ಅದು ಸೆಳೆದು ದೇವರಲ್ಲೇ ಕೂಡಿಸಬೇಕಾದ್ರೆ ತತ್ವಾಭಿಮಾನಿಗಳ ಒಳಗಿರತಕ್ಕ ಭಗವಂತನ ಚಿಂತನೆ ಮಾಡು. ಹೇಗೆ ವೀನಾಂಕನಯ್ಯ ಅಂದಾಗ ದುಷ್ಟ ಕಾಮನಗಳ ಬಾಧ ನಿನಗಾಗಲ್ಲ ಅಂತ ಹೇಳ್ತಾರೆ. ಅಷ್ಟಮ ಅಧ್ಯಾಯ ಸ್ವಪ್ನ ಬೃಂದಾವನಾಖ್ಯಾನದಲ್ಲಿ ವಾದಿರಾಜರು ಭಾವಿ ಭಾರತೀ ದೇವಿ ಬಂದು ಪರ್ವತದ ಮೇಲೆ, ಮಂಧರ ಪರ್ವತದ ಮೇಲೆ ಬಂದು ವಿಶೇಷವಾಗಿ ವಾದಿರಾಜರನ್ನು ನೋಡಿ ಭಗವಂತನ ಚಿಂತನೆ ಮಾಡುತ್ತಾ ಈತನೇ ಪತಿಯಾಗಬೇಕು ಅಂತ ವರವನ್ನ ಕೇಳಿದರೆ ಭಗವಂತ ಬಂದು ಮದುವೆ ಆಗ್ತೀಯಾ ಅಂದಾಗ ನಾ ಸನ್ಯಾಸಿ ಅಂತ ಹೇಳಿದರೆ ಮುಂದಿನ ಜನ್ಮದಲ್ಲಿ ಹೆಂಡತಿಯಾಗು ಅಂತ ಹೇಳಿ ಕಳಿಸಿದರು. ಆವಾಗ ಒಂದು ಶಬ್ದ ಪ್ರಯೋಗ ಮಾಡುತ್ತಾರೆ ವಾದಿರಾಜರು. ಏನದು ಅಂದರೆ ಕ್ಲೀಬ ಶಬ್ದ ಪ್ರಯುಕ್ತವ. ಕ್ಲೀಬ ಶಬ್ದ ನಪುಂಸಕಲಿಂಗ ಶಬ್ದ ಪ್ರಯೋಗ ಮಾಡಿದೆ. ಯಾಕಾಗಿ ಅಂತ ಹೇಳಿದರೆ, ನನಗೆ ಯಾರ ಮೇಲೂ ಕಾಮನೆ ಬರ್ತಾ ಇಲ್ಲ. ಕಾಮರಹಿತಂ ಆರ್ಜವಂ, ನನಗೆ ಯಾರ ಮೇಲೂ ಕಾಮನೆ ಬರ್ತಾ ಇಲ್ಲ. ಮತ್ತೆ ಆಕೆಗೆ ಬಂತ, ಆಕೆಯ ಕಾಮನೆ ಇಂಥದ್ದಲ್ಲ. ಇಂಥ ವ್ಯಕ್ತಿ ಬೇಕು ಅಂತ ಆಸೆ ಪಟ್ಲಷ್ಟೇ ಹೊರತು ಕಾಮ ಇಲ್ಲ ಆಕೆಯಲ್ಲಿ ಅಂತ. ಆಕೆಯೂ ಅಂಥವಳೆ, ನಾನೂ ಅಂಥವನೇ. ಅಂದ್ರೆ ಇಂಥ ದೊಡ್ಡವರು ನನಗೆ ಬೇಕು ಅಂತ ಆಕೆ ಅಪೇಕ್ಷೆ ಪಟ್ಲು. ಆದ್ದರಿಂದ ನಾನೆಂಥವ ಅಂದ್ರೆ, ಹೆಣ್ಣು ನನ್ನ ಪಕ್ಕದಲ್ಲಿ ಕೂತ್ರೆ ನನಗೆ ಹೇಗಿರುತ್ತೆ? ವಾದಿರಾಜರು ಹೇಳ್ತಾರೆ, ಗಂಡು ಗಂಡು ಪಕ್ಕದಲ್ಲಿ ಕೂತ್ರೆ ಹೇಗಿರುತ್ತೋ ಹಾಗೆ ಅಂತ ಹೇಳ್ತಾರೆ. ಆ ರೀತಿ ನನ್ನಲ್ಲಿ ಯಾವ ಈ ರೀತಿಯಾದ ಕಾಮನೆಗಳು ಬರುವುದೇ ಇಲ್ಲ ಅಂತ ಹೇಳ್ತಾರೆ. ಹೇಳುತ್ತಾ ಈ ಒಂದು ನನ್ನ ಚರಿತ್ರೆಯನ್ನ ಯಾರು ಚಿಂತನೆ ಮಾಡುತ್ತಾರೋ ಹೇಳುತ್ತಾರೆ, ಲಭತೆ ಕಾಮತ ಶಾಂತಿ ಯತಯೋಪಿತು. ಯತಿಗಳಿಗೂ ಕೂಡ ಅದಕ್ಕೆ ದಾಸರು ಒಂದು ಕಡೆ ಹೇಳ್ತಾರೆ, ಅನುಗಾಲವು ಚಿಂತೆ ಜೀವಕ್ಕೆ ಅಂತ ಹೇಳುವಾಗ, ಯತಿಗಳಿಗೆ ಕಾಮ ಸುಡುವ ಚಿಂತೆ. ಯತಿಗಳಿಗೆ ಕಾಮ ಸುಡುವ ಚಿಂತೆ. ಒಬ್ಬ ದೊಡ್ಡ ಯತಿಗಳು ಪ್ರಸಿದ್ಧರು, ಅವರು ತಮ್ಮ ಹತ್ತಿರದವರ ಹತ್ರ ಒಂದು ಮಾತು ಹೇಳಿಬಿಟ್ಟರು, ಈ ಸನ್ಯಾಸಕ್ಕೆ ನಾನು ಸ್ವೀಕಾರ ಮಾಡಿ ಬಂದಿದ್ದೇನೆ, ತುಂಬಾ ತೊಂದರೆ ಕೊಡುತ್ತದು. ಒಂದು ಮಾತು ಅಂದ್ಬಿಟ್ಟರಂತ, ನಾನು ನಪುಂಸಕನಾಗ್ಬಿಟ್ಟಿದ್ದೆ, ಚೆನ್ನಾಗಿರ್ತಾ ಇತ್ತು ಅನಿಸ್ತಯ್ಯ. ಎಂಥ ತೊಂದರೆ ಕೊಡುತ್ತದೆ. ಅಂಥ ತೊಂದರೆಯಿಂದ ನಿವಾರಣೆ ಮಾಡುವುದು ಯಾವುದು ಅಂದ್ರೆ, ಯಾವ ತೊಂದರೆ ಇಲ್ಲದ ಬಿಂಬವನ್ನ ಚಿಂತನೆ ಮಾಡಬೇಕು. ದೇವ ಅಂಥವನೇ, ಲಕ್ಷ್ಮೀದೇವಿ ಅಂಥವಳೆ, ವಾಯುದೇವರು ರಾಜರು ಅಂಥವರೇನು ಚಿಂತನೆ ಮಾಡಿದ್ರೆ ನಮ್ಮಲ್ಲೂ ಆ ಕಾಮ ಹೊರಟು ಹೋಗುತ್ತೆ. ಹೊರಟು ಹೋಗ್ಬೇಕಾದ್ರೆ ಡೈರೆಕ್ಟ್ ಅವ್ರ ಹತ್ರ ಹೋಗಬಾರದು. ಇವರ ಮೂಲಕ ಮೀನಾಂಕನಯ್ಯ ಅಂತ ಚಿಂತನೆ ಮಾಡಿದರೆ ಏನೇನು ಆಲೋಚನೆಗಳು ಬರುತ್ತೆ ಅಲ್ಲಿ ಭಗವಂತನ ಚಿಂತನೆ, ಗುರುಗಳ ಚಿಂತನೆ ಬಂದು ಅದ್ಭುತವಾದ ನಮಗೆ ಒಂದು ವಿಶೇಷ ತತ್ವಜ್ಞಾನ ಬರುತ್ತೆ. ಮೀನಾಂಕನಯ್ಯ ಅಂತ ಹೇಳ್ತಾ ಎನ್ನ ಮಾನದ ದೊರೆಯೇ ಎನ್ನು ನೋಡಯ್ಯ, ಕೆಟ್ಟ ಹಾದಿಯಲ್ಲಿ ಕರ್ಕೊಂಡು ಹೋಗ್ತೀಯಾ ಲೋಕದಲ್ಲಿ ಅಪಮಾನ ಆಗುತ್ತೆ, ಒಳ್ಳೆ ಹಾದಿಯಲ್ಲಿ ಕರ್ಕೊಂಡು ಹೋಗ್ತೀಯಾ ಲೋಕದಲ್ಲಿ ಸನ್ಮಾನ ಆಗುತ್ತೆ. ಮಾನ ಅಪಮಾನದ ದೊರೆ ನೀನು, ನನ್ನ ಮನಸ್ಸನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತೀಯೋ ಏನು ಮಾಡ್ತೀಯೋ ನಿನ್ನಿಚ್ಛಾ ಹರಿಯೇ ಅಂತ ಭಗವಂತನ ಪದಾರವಿಂದಕ್ಕೆ ಶರಣಾಗತನಾಗು, ನಿನ್ನ ಎಡಬಿಡದೆ ರಕ್ಷಣೆ ಮಾಡುವ ಸ್ವಾಮಿ ಪೂರ್ಣವಾಗಿ ರಕ್ಷಣೆ ಮಾಡುತ್ತಾನೆ ಅಂತ ಒಂದೊಂದು ಶಬ್ದ ಒಂದೊಂದು ಶಬ್ದ ಅನಂತ ಮುಖದಿಂದ ತೆರೆದುಕೊಳ್ಳುತ್ತೆ ವಿಜಯದಾಸರದು. ಎಂತಹ ಚಿಂತನೆ ಕೊಡ್ತಾ ಇದ್ದಾರೆ, ಅಪರೂಪದ ಚಿಂತನೆ, ಆನಂದ ಕೊಡತಕ್ಕಂತಹ ಚಿಂತನೆ. ಇದು ಬಹಳ ಚೆನ್ನಾಗಿರುತ್ತೆ, ಯಾಕಂದ್ರೆ ಜೀವಿ ಸ್ವತಂತ್ರನಲ್ಲ ಭಗವಂತನ. ಹೌದು, ದೇವರ ಕೇಳ್ಕೊಂತ ಇರ್ತೀವಿ ನಾವು, ಸ್ವಾಮಿ ಒಳ್ಳೆ ಕೆಲಸ ಮಾಡಿಸು, ಕೆಟ್ಟ ಕೆಲಸ ಮಾಡಿಸ್ಬೇಡ, ಹಾಗೆ ಹೀಗೆ ಕೇಳ್ಕೊಂತಾ ಇರ್ತೀವಿ. ಒಳ್ಳೆ ಕಾರ್ಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಆದರೆ ವಶವಿಲ್ಲದೆ ಕೆಟ್ಟ ಕಾರ್ಯ ಆಗುತ್ತೋ ಇಲ್ಲವೋ ಒಪ್ಪಬೇಕಾದ ವಿಚಾರ ಅದು. ಸುಮ್ಮನೆ ಬರೇ ಮಾಯಿತು ಜಗಳ ವಾದ ಅದು ಇದು ಅಲ್ಲ. ಯಾವುದು ಅಜಾಮಿರೋಪಾಖ್ಯಾನದಲ್ಲಿ ಹೇಳ್ತಾರೆ, ಒಂದು ಸಲ ಇವ ಪ್ರಾಯಶ್ಚಿತ್ತ ಮಾಡಿಕೊಂಡ ಮೇಲೆ ಪಾಪ ಮಾಡಿದವ ಪುನಃ ಹೇಳ್ತಾರೆ ಅದನ್ನ ಮಾಡದೆ ನಿಲ್ತಾನಂತೆ, ಬೇಡ ಬೇಡ ಅಂತ ನಿಂತು ಬಿಡ್ತಾನಂತೆ ಒಂದ್ಸಲ. ಇನ್ನೊಂದು ಸಲ ಕರೋತಿ ಭೂಯ ವಿವಶ, ತನ್ನ ವಶವಿಲ್ಲದೆ ಮಾಡಿಬಿಡ್ತಾನೆ. ಮಾಡಿದ ಮೇಲೆ ಅಯ್ಯೋ, ಇದು ಕಾಮನ್ ಫ್ಯಾಕ್ಟರ್ ಎವ್ರಿ ಬಡಿ. ಋಜುವಣಸ್ಥರು ಬಿಟ್ಟು, ಗರುಡಶೇಷ ರುದ್ರಾದಿಗಳು ಬಿಟ್ಟು, ಮಿಕ್ಕವರೆಲ್ಲರಿಗೆ ಅಂದ್ರೆ ಯಾರ್ಯಾರ ತಕ್ಕಂತೆ ಚೂರು 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 ಬಂದೇ ಬರುತ್ತದು. ನಮ್ಮಂಥವ್ರಿಗಂತೂ ಫುಲ್ ಫ್ರೆಡ್ಜ್ ಬರುತ್ತೆ, ದೇವರಲ್ಲಿ ಬಹಳ ಸ್ವಲ್ಪ ಬಹಳ ಸ್ವಲ್ಪ ಬರುತ್ತೆ, ಹೊರಡೋಗುತ್ತೆ, ಅವ್ರ ಸಾಧನೆ ಕಾರಣ ಆಗುತ್ತೆ. ಹಾಗಾದರೆ ಇದು ನಮ್ಮಲ್ಲಿರುವ ದೊಡ್ಡ ಪ್ರಾಬ್ಲಮ್ ಇದು. ಯಾವುದು? ನಮ್ಮ ಮನಸ್ಸು ವಶವಿಲ್ಲದೆ ಹೋಗುವುದು ಇದೆಯಾ ಇಲ್ವಾ ಹೇಳಿ, ನಿಜವಾಗಿ ಹೇಳ್ತಾ ಇದೆ. ಇದು ಯಾರಾದ್ರೂ ಸರಿ ಏನಾದ್ರೂ ಸರಿ ಒಪ್ಪಲೇಬೇಕಾಗಿದ್ದು ಏನಿರುತ್ತೆ, ಅದಕ್ಕೊಂದು ಮುಸುಗ್ ಹಾಕಿ ಒಳಗೆ ಕೂಡಿಸಿಟ್ಟಿರ್ತೀವಿ. ಹೌದಾ? ಆ ಮನಸ್ಸು ಹಾರಿ ಹೋಗ್ತಾ ಇರುತ್ತಲ್ಲ, ಹೋಗೋ ಕಾಲಕ್ಕೆ ವಶವಿಲ್ಲದೆ ಹೋಗ್ತಾ ಇರುತ್ತಲ್ಲ, ಆ ವಶವಿಲ್ಲದೆ ಹೋಗುವಾಗ ಆನಂದಗಳು ಆಗ್ತಾ ಇರುತ್ತಲ್ಲ, ಅದಕ್ಕೆಲ್ಲ ಬಟ್ಟೆ ಹಾಕಿ ಮುಸುಗ್ ಹಾಕಿ ಕೃಷ್ಣ ಕೃಷ್ಣ ಅಂತ ಅದಕ್ಕೊಂದು ತಲೆ ಮೇಲೆ ಕಿರೀಟ ಇಟ್ಟಿರ್ತೀವಿ ಅಷ್ಟೇ. ಹೋಗೋದು ರಿಪೇರ್ ಮಾಡಬೇಕು ಅಂತ ಯಾವಾಗಾದ್ರೂ ಬಂತ, ಈ ತರ ಮಾಡಿ ಅಂತ ಅದ್ಭುತವಾಗಿ ಧ್ಯಾನದಲ್ಲಿ ಕೂತವರಿಗೆ, ಇದು ಸುಮ್ಮನೆ ಮಾತಾಡುವವರಿಗೆ ಅಥವಾ ಕೇಳುವವರಿಗಲ್ಲ, ಧ್ಯಾನದಲ್ಲಿ ಕೂತವರಿಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದು. ಮನಸ್ಸು ಎಲ್ಲಿ ಹೋಗಬಾರದು ಅಂತ ಅಲ್ಲಿಗೆ ಹೋಗ್ತಾ ಇರುತ್ತೆ. ಅದು ರಿಪೇರ್ ಮಾಡಬೇಕಾ? ಯಾವ ಡಿಪಾರ್ಟ್ಮೆಂಟ್ ಒಳಗೆ ತತ್ವಾಭಿಮಾನಿಗಳು ಕೂತಿದ್ದಾರೋ ಅವರ ಮೂಲಕ ಭಗವಂತನ ಚಿಂತನೆ ಮಾಡಬೇಕು. ಇಷ್ಟೆಲ್ಲ ಹೇಳ್ತಾ ಕೂತ್ರೆ ಧ್ಯಾನ ಅಲ್ಲಿ ಇರುತ್ತೆ ಅಂದ್ರೆ ಒಂದೇ ಶಬ್ದ ಮೀನಾಂಕನಯ್ಯ ಅಂದರೆ ಈ ಅರ್ಥ ಎಲ್ಲ ತುಂಬಿ ಮನಸ್ಸು ಶುದ್ಧವಾಗುತ್ತೆ ಎಂಬಲ್ಲಿಗೆ ಶ್ರೀ ಕೃಷ್ಣ ಅರ್ಪಣ.
ಭಗವಂತನನ್ನ
ಕಾಮಿ